తత్కథం తతశ్రేయః ఇత్యతః అజ్ఞానేతి ఏవేతి కేవలం జ్ఞానాధ్యానం విశిష్యతే ఇతి అసత్ సాధనస్యాపి జ్ఞానస్య సంభవా జ్ఞానస్య సంభవాత్ స్వధ్యానస్యాపి జ్ఞానస్య సంభవాత్ అజ్ఞానపూర్వస్య ధ్యానస్య సంభవాచ్చ ఇత్యతః జ్ఞానమాత్రాదితి ప్రశ్నేనో అజ్ఞానపూర్వాదభ్యాసాత్ జ్ఞానమేవ విశిష్యతే అజ్ఞానమాత్రాత్ సజ్ఞానం ధ్యానం ಅದರಲ್ಲಿ ಜ್ಞಾನಂ ಅಭ್ಯಾಸಸ್ಯ ಸಾಧನ ತತ್ಕಥಂ ತತಶ್ರೇಯ ಅದು ಕುತ್ರ ಕೊಟ್ಟರು ಅಜ್ಞಾನ ಇತಿ ಅಜ್ಞಾನಪೂರ್ವಕಾದ ಅಭ್ಯಾಸ ಬರೀ ಜ್ಞಾನವಿಲ್ಲದ ಯಾಂತ್ರಿಕವಾದ ಅಭ್ಯಾಸಕ್ಕಿಂತ ಜ್ಞಾನ ಶ್ರೇಷ್ಠ ಜ್ಞಾನ ಮಾತ್ರಕ್ಕಿಂತ ಜ್ಞಾನ ಸಮೇತವಾದ ಧ್ಯಾನ ಶ್ರೇಷ್ಠ ಅಂತ ಹೇಳಿದ್ ವಿವರಣೆ ಕೊಡ್ತಾರೆ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಇತ್ಯಸತ್ ಸಧ್ಯಾನಸ್ಯಾಪಿ ಜ್ಞಾನಸ್ಯ ಸಂಭವಾತ್ ಜ್ಞಾನ ಮತ್ತು ಧ್ಯಾನ ಎರಡು ಒಟ್ಟಿಗೆ ಮಾಡಬಹುದಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ ಹಾಗಲ್ಲ ಅಜ್ಞಾನಪೂರ್ವಸ್ಯ ಧ್ಯಾನಸ್ಯ ಸಂಭವಾಚ್ಯ ಇತ್ಯತಃ ಜ್ಞಾನ ಮಾತ್ರಾದಿತಿ ಅಜ್ಞಾನಿಯೂ ಧ್ಯಾನ ಮಾಡ್ತಾನೆ ಜ್ಞಾನಿಯೂ ಧ್ಯಾನ ಮಾಡ್ತಾನೆ ಅದರಲ್ಲಿ ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ ಅಂದರೆ ಧ್ಯಾನದಲ್ಲಿ ಜ್ಞಾನ ಇದ್ದಾಗ ಧ್ಯಾನ ಶ್ರೇಷ್ಠನೇ ಹೊರತು ಇಲ್ಲ ಹೋದರೆ ಧ್ಯಾನಕ್ಕಿಂತ ಯಾವ ಶ್ರೇಷ್ಠ ಜ್ಞಾನನೇ ಶ್ರೇಷ್ಠ ಅದು ಇಂಪಾರ್ಟೆಂಟ್ ಅಜ್ಞಾನಿ ಜ್ಞಾನತೋ ಜ್ಞಾನಮೇವ ವಿಶಿಷ್ಯತೆ ಜ್ಞಾನ ಮಾತ್ರ ಸಜ್ಞಾನಂ ಧ್ಯಾನಂ ಅಧಿಕಂ ಕೇವಲಾಭ್ಯಾಸಾತ್ ಜ್ಞಾನಂ ಸತ್ಸಹಿತಂ ತತಃ ಧ್ಯಾನಂ ತತಶ್ಚಾಪರೋಕ್ಷಂ ತತಶ್ಚಾಂತಿರ್ಭವಿಷ್ಯತಿ ಅಂತ ಹೇಳಿದರು ಸರ್ವಾಧಿಕಂ ಧ್ಯಾನ ಉದಾಹರಂತಿ ಉಪಪತ್ತಿ ಲಬ್ಧಮರ್ಥಂ ಶ್ರುತ್ಯಾ ಅಪಿ ದೃಢಯತಿ ತಥಾ ಚೈತಿ ಶ್ರುತಿಯಿಂದ ಅದನ್ನು ದೃಢಯತಿ ದೃಢ ಮಾಡ್ತಾ ಇದ್ದಾರೆ ತಥಾ ಚೈತಿ ತತ್ಸಹಿತಂ ಜ್ಞಾನಸಹಿತಂ ಧ್ಯಾನಂ ತಥೋ ಜ್ಞಾನ ಮಾತ್ರಾತಧಿಕಂ ಜ್ಞಾನ ಮಾತ್ರಾತಧಿಕಂ ಜ್ಞಾನಸಹಿತಂ ಧ್ಯಾನಂ ಜ್ಞಾನ ಮಾತ್ರಾತಧಿಕಂ ಜ್ಞಾನಸಹಿತವಾದ ಧ್ಯಾನ ಬರೀ ಜ್ಞಾನಕ್ಕಿಂತ ಶ್ರೇಷ್ಠ ಧ್ಯಾನ ತತ್ ಕರ್ಮಫಲ ತ್ಯಾಗೋ ವಿಶಿಷ್ಯತೆ ಇತ್ತೇತತ್ ಅನ್ಯಥಾ ಪ್ರತೀತಿ ನಿರಾಸಾಯ ಆಖ್ಯಾತಿ ಧ್ಯಾನಾದಿತಿ ಅಲ್ಲೂ ಕೂಡ ಧ್ಯಾನನೇ ಶ್ರೇಷ್ಠ ಕರ್ಮಫಲ ತ್ಯಾಗ ಎಂಬುದು ಕಡಿಮೆ ಅದಕ್ಕೆ ಅದೇ ಸ್ತುತಿ ಅಂತ ಹೇಳಿದ್ರು ಸ್ತೋತ್ರ ಮಲ್ಲಕ್ಕೆ ಹೇಳಿದ್ದೆ ಹೊರತು ಮುಖ್ಯವಾಗಿ ಕರ್ಮಫಲ ತ್ಯಾಗಕ್ಕಿಂತ ಅತಿ ಶ್ರೇಷ್ಠವಾದದ್ದು ಧ್ಯಾನ ತ್ಯಾಗಸ್ಯ ಪ್ರಶ್ನೆ ತತ್ವಮೇವ ಅನೇನ ಲಕ್ಷ್ಯತೆ ತ್ಯಾಗಸ್ಯ ಪ್ರಶಸ್ತತ್ವಮೇವ ಅಂದ್ರೆ ತ್ಯಾಗ ಭಾರಿ ಶ್ರೇಷ್ಠ ಅಂತ ಅಷ್ಟ ಅರ್ಥನೇ ಹೊರತು ಧ್ಯಾನಕ್ಕಿಂತ ಶ್ರೇಷ್ಠ ಅಂತ ಅರ್ಥದಲ್ಲಿ ಹೇಳಿದ ಮಾತಲ್ಲದು ನ ಪ್ರತೀತಾರ್ಥೇ ತಾತ್ಪರ್ಯಮಿತ್ಯರ್ಥ ಸ್ತುತಿ ಅಂತ ಹೇಳಿದಾಗ ಅಲ್ಲಿ ಪ್ರಶಂಸೆ ಮಾಡೋ ತಾತ್ಪರ್ಯ ಇದೆ ಹೊರತು ಅದು ವಸ್ತುಸ್ಥಿತಿ ಅಂತ ಅರ್ಥ ಅಲ್ಲ ಕುತಃ ಇತ್ಯತಃ ಅನ್ಯಥಾ ಇದೆ ಯಾತಕ್ಕೆ ಅಂದ್ರೆ ಇನ್ನೊಂದು ವಿರುದ್ಧ ಮಾತಿದೆ ಅನ್ಯಥಾ ಕಥಂ ಅಸಮರ್ಥೋ ಅಸಿ ಇತ್ಯುಚೇತ ಅದು ಕೇಳಿದ್ದಾನೆ ಅದು ಅಸಮರ್ಥನಾಗಿದ್ರೆ ಕೆಲಸ ಮಾಡು ಅಂತ ಹೇಳಿರೋದ್ರಿಂದ ಹಿಂದೆ ಬಂದಿದೆ ಅಭ್ಯಾಸೇಪಿ ಅಸಮರ್ಥೋಸಿ ಅಂತ ಪದ ಬಂದಿದೆ ಮತ್ಕರ್ಮ ಪರಮೋಭವ ಮತ್ತರ್ಥಮಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ ಅಥೈತದಪಿ ಅಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ವವಾನ್ ಲೋಯೆಸ್ಟ್ ಅಂತ ಹೇಳಿದ್ದನ್ನ ಹೈಯೆಸ್ಟ್ ಅಂತ ಹೇಳೋ ಸಂಭವ ಇಲ್ಲೇ ಇಲ್ಲ ಆದ್ರೆ ಅಷ್ಟಾದರೂ ಮಾಡು ಅಂತ ಹೇಳೋ ತಾತ್ಪರ್ಯ ಕಷ್ಟ ಇಡ್ತಾರೆ ಧ್ಯಾನ ಪ್ರತ್ಯವರೇ ಕರ್ಮಯೋಗೇ ಅಪಿ ಅಶಕ್ತಸ್ಯ ಕರ್ಮಫಲತ್ಯಾಗ ಕಥಮನ್ಯಥಾ ಧ್ಯಾನಾದಾಧಿಕ್ಕೆ ಸತಿ ಉಪದಿಶ್ಯೇತ ಇತ್ಯರ್ಥ ಕೆಲೇನಾಗಿದೆ ಪ್ರತ್ಯವರೇ ಧ್ಯಾನಕ್ಕಿಂತ ತುಂಬಾ ಕಡಿಮೆ ಆದ ಕರ್ಮಯೋಗ ಅದಕ್ಕಿಂತ ಅಶಕ್ತನಾದವನಿಗೆ ಧ್ಯಾನಕ್ಕಿಂತ ಯಾಕೆ ಶ್ರೇಷ್ಠ ಆಗುತ್ತೆ ಸಾಧ್ಯ ಇಲ್ಲ ಅದಕ್ಕೆಲ್ಲ ಏನು ಬೇಕು ಅದು ಉಪಕ್ರಮ ಉಪಸಂಹಾರ ಅಭ್ಯಾಸ ಪೂರ್ವತಾ ಫಲ ಈ ಮೊದಲೇನು ಹೇಳಿದ್ದಾರೆ ಮುಂದೇನು ಹೇಳ್ತಾರೆ ಅದೆಲ್ಲ ನೋಡಿ ಎಂತ ಮಾತು ಅರ್ಥ ಮಾಡಬೇಕೆ ಹೊರತು ಮೆಕ್ಯಾನಿಕಲಿ ಅರ್ಥ ಮಾಡಿದರೆ ಧ್ಯಾನನೇ ಬೇಡ ಕರ್ಮಫಲ ತ್ಯಾಗ ಸಾಕು ಅಂತಕ್ಕಂಥ ಭಾವನೆ ಬರುತ್ತದೆ ಸರಿಯಲ್ಲ ಕರ್ಮ ಸನ್ಯಾಸಾತ್ ಕರ್ಮಫಲರಾಗ ಸನ್ಯಾಸಾತ್ ಕರ್ಮಯೋಗೋಪಿ ವಿಶಿಷ್ಯತೆ ಅಲ್ಲೂ ಹೇಳಿದ್ದಾರೆ ಈಗಾಗಲೇ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠ ಅಂತ ಹೇಳಿದ್ದ ಕಿಮುತ ಧ್ಯಾನ ಯೋಗ ಅಂದರೆ ಧ್ಯಾನಯೋಗ ಇನ್ನೂ ಶ್ರೇಷ್ಠ ಅಂತ ಹೇಳಬೇಕಾ ಇದಕ್ಕೆ ಅದು ಅಂಡರ್ಸ್ಟುಡ್ ಅಂತ ಅರ್ಥ ವಕ್ಷ್ಯಮಾಣ ಕರ್ಮಾದಿ ಸರ್ವಾಧಿಕ್ಯಂ ಧ್ಯಾನ ವಕ್ಷ್ಯಮಾಣ ಕರ್ಮಾದಿ ಸರ್ವಾಧಿಕ್ಯಂ ಕಿಮುತ ಮುಂದೆ ಹೇಳ್ತಕ್ಕಂಥ ಏನೇನು ಸಾಧನೆಗಳಿದೆ ಎಲ್ಲದಕ್ಕಿಂತ ಯಾವ ಶ್ರೇಷ್ಠ ಧ್ಯಾನ ಶ್ರೇಷ್ಠ ಧ್ಯಾನಕ್ಕೆ ಈಕ್ವಲೆಂಟ್ ಆಗೋದು ಯಾವುದು ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಪಾಠ ಪ್ರವಚನ ಅದಕ್ಕಿಂತ ಎರಡು ಕೂಡ ಅತಿ ಶ್ರೇಷ್ಠವಾದಂಥ ಅಂಶಗಳು ಆದರೆ ಯಾವಾಗಲೂ ಕೂಡ ಪಾಠ ಮಾಡೋಕ್ಕಾಗೋದಿಲ್ಲ ಯಾತಕ್ಕೆ ಶ್ರೋತೃಗಳಿರ್ಬೇಕು ಅದಕ್ಕೆ ಆದರೆ ಧ್ಯಾನ ಯಾ ಇನ್ನೊಬ್ಬರು ಡಿಪೆಂಡ್ ಆಗಿಲ್ಲ ಧ್ಯಾನ ತನಗಷ್ಟೇ ಡಿಪೆಂಡ್ ಆಗಿರೋದಾದ್ರಿಂದ ಎಂಥ ಆಪ್ಷನ್ ಯಾವುದಕ್ಕಾರ ರಾತ್ರಿ 12 ಗಂಟೆಯನ್ನು ಪಾಠ ಹೇಳ್ತೀರಿ ಅಂದ್ರೆ ಯಾರು ಬರ್ತಾ ಬರೋದಿಲ್ಲ. ಧ್ಯಾನ ಮಾಡ್ಬೋದಾಗಿ, ಧ್ಯಾನಕ್ಕೆ ಬ್ಯಾನೇ ಇಲ್ಲ. ಆದಷ್ಟು ಎಲ್ಲದಕ್ಕೆ ಶ್ರೋತೃಗಳು ಸಿಗೋದಿಲ್ಲ. ಒಂದು ಎಲ್ಲ ಕಾಲಕ್ಕೂ ಕೂಡ ಪಾಠ ಪ್ರವಚನ ಸಾಧ್ಯವಾಗೋದಿಲ್ಲ. ಒಂದು ಅವಾಗೇನು ಮಾಡಬಹುದು, ಧ್ಯಾನ ಮಾಡೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಅದಕ್ಕೋಸ್ಕರ ಉಪದೇಶ ಆದ್ರೆ ಅದೇ ಜ್ಞಾನ ಬರೋದೇ ಧ್ಯಾನಕ್ಕೆ ಉಪದೇಶ. ಗೊತ್ತಾಯ್ತಾ, ಜ್ಞಾನ ಬಂತು, ಜ್ಞಾನಕ್ಕೆ ಉಪದೇಶ ಬೇಕಲ್ಲ. ಆ ಜ್ಞಾನ ಎಲ್ಲಿ ಎಕ್ಸ್ಟೆಂಡ್ ಆಗುತ್ತೆ? ಜ್ಞಾನದಲ್ಲಿ ಥಿಯರಿಟಿಕಲ್ ಜ್ಞಾನ, ಧ್ಯಾನದ ಹೇಳಬೇಕಾದ್ರೆ ಜ್ಞಾನದ ಬಗ್ಗೆ ಧ್ಯಾನ ಬಂದೇ ಬರುತ್ತೆ. ಸಂಚಿಂತ ಏನ್ ಭಗವತ ಚರಣಾರವಿಂದಂ ಏನದೆಲ್ಲ ಜ್ಞಾನನೇ, ಅದನ್ನು ಅಪ್ಲೈ ಮಾಡ್ಕೊಳ್ಳೋದೇ ಧ್ಯಾನ. ಸಂಚಿಂತ ಏನ್ ಭಗವತ ಚರಣಾರವಿಂದಂ ಕೇಳೋದೆಲ್ಲ ಜ್ಞಾನ. ಅದು ಸಾಂಖ್ಯ ಯೋಗ, ಅದನ್ನು ಅಪ್ಲೈ ಮಾಡ್ಕೊಳ್ಳೋ ಧ್ಯಾನ ಕೂತ್ರೆ ಏನಾಯ್ತು, ಅದು ಪ್ರಾಕ್ಟಿಕಲ್ ಆಯ್ತು ಅಷ್ಟೇ. ಅದು ಉಪದೇಶ ಬೇಕು, ಉಪದೇಶ ಆಯ್ತಲ್ಲ, ಅಲ್ಲಿ ಇಲ್ದವ್ರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಜಪ, ಬೇರೆ ಧ್ಯಾನ, ಬೇರೆ ಮಂತ್ರವನ್ನು ಪುನಃ ಪುನಃ ಹೇಳಿದಾಗ ಜಪ. ಅದು ಆ ಧ್ಯಾನ ಎಂಥ ಧ್ಯಾನ? ಅದು ಪ್ರಧಾನವಾಗಿ ಏನದು? ಜಪನೇ ಪ್ರಧಾನವಾಗಿ ಜಪ. ಅದರ ಸೆಕೆಂಡರಿಯಾಗಿ ಧ್ಯಾನ ಆಗುತ್ತೆ. ಧ್ಯಾನದಲ್ಲಿ ಏನಿಲ್ಲ, ಜಪ ಬೇಕಿಲ್ಲ. ಯಾಕೆ ಅದಕ್ಕೆ ಏನಾಗ್ತಾರೆ ನಾವು ಧ್ಯಾನ ಮಾಡಬೇಕಾದ್ರೆ? ಸೇವಿಕರಿಗೆ ಹಾವು ಹಾಕಿದ್ರು ಗೊತ್ತಾಗಲಿ, ಜಪ ಮಾಡೋದ್ರಿಗೆ ಗೊತ್ತಾಗುತ್ತೆ. ಜಪ ಮಾಡೋರು ಅಷ್ಟು ಇನ್ವಾಲ್ವ್ಮೆಂಟ್ ಇಲ್ಲದವ್ರು ಜಪ ಮಾಡೋಕ್ಕೆ ಎಣಿಸ್ಬೇಕಲ್ಲ. ಎಣಿಸ್ಬೇಕಾದ್ರೆ ಎಚ್ಚರ ಇರಬೇಕು, ಎಣಿಸ್ಬೇಕಾದ್ರೆ ಎಚ್ಚರ ಇರಬೇಕು, ಮಂತ್ರ ಹೇಳ್ಬೇಕಾದ್ರೆ ಎಚ್ಚರ ಇರಬೇಕು. ಶ್ವಾಸ ಪ್ರಜ್ಞಾ ಸಮಾಧಿ ಬರಲಿಕ್ಕಾಗೋದಿಲ್ಲ. ಸೊ ಜಪ ಜಪ ಮಾಡೋಕ್ಕಾಗಲ್ಲ. ಜಪ ಮಾಡಬೇಕಾದ್ರೆ ಸ್ಮರಣ ಎಲ್ಲ, ಧ್ಯಾನ ಆಸನ ಅಂಗಣ ಎಲ್ಲ ನಿಯಮಗಳು ಉಂಟು. ಸೊ ಧ್ಯಾನಕ್ಕೆ ಅದೇನು ಬ್ಯಾನ್ ಇಲ್ಲ. ಧ್ಯಾನ ಯಾವುದಕ್ಕಾದ್ರೂ ಮಾಡ್ಬೋದು. ಸ್ಮರಣ ಧ್ಯಾನಗಳಿಗೆ ವಿಶೇಷ. ಆರಂಭದಲ್ಲಿ ಧ್ಯಾನ ಮಾಡಬೇಕಾದ್ರೆ ಮಾತ್ರ ಏನು ಮಾಡಬೇಕು ಅವರು? ಧ್ಯಾನೋಪಾಸನ ಮಾಸನೆ ಆಸನ ಹಾಕೊಂಡು ಮಾಡಬೇಕು ಅಂತ ಹೇಳಿದ್ದಾರೆ. ಬರ್ತಾ ಬರ್ತಾ ಧ್ಯಾನ ಸಿದ್ಧಿ ಆದ್ಮೇಲೆ ಏನಾಗುತ್ತೆ ಅವನಿಗೆ? ಪ್ರೊಸೀಜರ್ ಬೇಕಿಲ್ಲ, ತನ್ನ ಆಟೋಮೆಟಿಕ್ ಆಗಿ ಇಲ್ಲಿ ಹೋಗಿಬಿಡ್ತಾನೆ. ಆದ್ರಿಂದ ಸಮಸ್ಯೆ ಬರೋದಿಲ್ಲ. ಎಲ್ಲ ಗೊತ್ತಿರಬೇಕು, ಅಥವಾ ಎಚ್ಚರ ಇರಬೇಕು. ಜಪ ಮಾಡೋಕ್ಕಾರೆ ಯಾವಾಗ ಏನಿರಬೇಕು ಎಚ್ಚರ? ಏನು ಎಚ್ಚರ? ಕೊನೆ ಪಕ್ಷ ಎಷ್ಟಾಯ್ತು ಅಂತ ಎಣಿಸ್ಬೇಕಲ್ಲ. ಎಣಿಸ್ತಾ ಹೋದ್ರೆ ಜಪದ ಸಾರ ಮುಂದೆ ಮೂವ್ ಆಗ್ತಿರ್ಬೇಕು, ಇಲ್ಲದವಾದ್ರೆ ಅದಾಗದೆ. ಸೊ ಟೋಟಲ್ ಕಾನ್ಸಂಟ್ರೇಷನ್ ಇಲ್ಲ ಅದರಲ್ಲಿ. ಗೊತ್ತಾಯ್ತಾ, ಇನ್ಫ್ಯಾಕ್ಟ್ ಜಪ ಯಾವ್ದಕ್ಕೆ ಸಾಧನ ಆಗುತ್ತೆ? ಮುಂದೆ ಧ್ಯಾನಕ್ಕೆ ಸಾಧನ ಆಗುತ್ತೆ. ಅದರಿಂದ ಜಪಾದಿಗಳೆಲ್ಲ ಆಕ್ಸಿಲರೀಸೇ ಹೊರತು ಮೇನ್ ಧ್ಯಾನನೇ. ಯೋಚನೆ ಮಾಡೋದು ಧ್ಯಾನ ಅಲ್ಲೋದು, ವಿಷಯವನ್ನು ಚಿಂತನೆ ಮಾಡೋದು ಬೇರೆ, ಧ್ಯಾನ ಮಾಡೋದು. ಧ್ಯಾನ ಅಂತ ಹೇಳಿದಾಗ ಅಲ್ಲಿ ಪೂರ್ತಿ ಟೋಟಲ್ ಇನ್ವಾಲ್ವ್ಮೆಂಟ್. ಇದರಲ್ಲಿ ಸ್ವಲ್ಪ ಆದ್ರೂ ಚಿತ್ರ ಮಾಡೋಕ್ಕಾರೆ ಏನಿರುತ್ತೆ? ಎಚ್ಚರ ಇರುತ್ತೆ, ಸ್ವಲ್ಪ ಆದ್ರೂ ಇರುತ್ತೆ. ಆದ್ರೆ ಅದರಲ್ಲಿ ಇರೋದಿಲ್ಲ. ಅದೇ, ಅದಕ್ಕೆ ಧ್ಯಾನ ಅಂತ ಕರೆಯೋದು. ಕೇಂದ್ರೀಕೃತವಾಗೋದಕ್ಕೆ ಧ್ಯಾನ ಅಂತ ಕರೆಯೋದು. ಚಿಂತನೆಯಲ್ಲಿ ಡಿಸ್ಟರ್ಬೆನ್ಸ್ ಇರಬಹುದು, ಪೂರ್ವ ಪಕ್ಷ ಉತ್ತರ ಅಂತ ಹೇಳ್ಬಿಟ್ಟು, ಅದರಲ್ಲಿ ಏನಿಲ್ಲ. ಹೌದು, ಬಿಂಬ ರೂಪನ ಚಿಂತನೆ ಮಾಡಬೇಕು, ಅದು ಧ್ಯಾನ. ಸಾಮಾನ್ಯ ಧ್ಯಾನ ಯಾವುದು ಇಷ್ಟ ರೂಪ ಧ್ಯಾನ ಮಾಡಿದರೆ ಧ್ಯಾನನೇ. ಆದರೆ ಅಲ್ಟಿಮೇಟ್ ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗೋ ಧ್ಯಾನ ಅಂದರೆ ಬಿಂಬರೂಪ ಧ್ಯಾನನೇ ಅಪರೋಕ್ಷ. ಮೊದಲು ಧ್ಯಾನ, ಅದರಲ್ಲಿ ಬಿಂಬರೂಪ ಧ್ಯಾನ, ಅದು ಫೈನಲ್. ಅದೆಲ್ಲ ತಿಳ್ಕೊಳ್ಳೋಕೆ ಇಷ್ಟೆಲ್ಲ ಬೇಕು. ಕರ್ಮ ಫಲರಾಗ ಸ್ಪೆಷಲೈಸೇಷನ್ ಅಂತ ಪದ ಉಪಯೋಗಿಸ್ತಾ ಇಲ್ಲಿ ಏನು ಅಂತಿರ್ತಾನಾಗಲೇ ಅವನು ಒಂದೇ ಕಾಯಿ ಸ್ಪೆಷಲೈಸೇಷನ್ ಅಂತ ಹೇಳ್ತಾರೆ. ಯಾರು ಸ್ಪೆಷಲೈಸೇಷನ್ ಕಾನ್ಸೆಪ್ಟ್ ಬರೋದು ಯಾವಾಗ? ಹೈಯರ್ ಲೆವೆಲ್. ಸೊ ಬಿಂಬರೂಪ ಉಪಾಸನೆ ಎಂಬುದು ಎಲ್ಲಿ ಬರುತ್ತೆ? ಪಿ ಎಚ್ ಡಿ ಮಾಡಬೇಕಾದ್ರೆ ಹೈಯರಲ್ಲೂ ಕೂಡ ಎಂ ಎಸ್ ಸಿ ಇದರಲ್ಲೂ ಕೊಡೋದು 22 ಸ್ಟೂಡೆಂಟ್ಸ್ಗೆ ಒಂದು ಸಬ್ಜೆಕ್ಟ್ ಕಾಮನ್ ಇರುತ್ತೆ. ಥೀಸಿಸಲ್ಲಿ ಏನಾಗುತ್ತೆ? ಅವ್ರಿಗೆ ಅದೊಂದೇ ಟಾಪಿಕ್ ಒಂದಿದ್ರೆ ಆ ಟಾಪಿಕ್ ಇನ್ನೊಂದು ಮಾಡಿದ್ರೆ ನಾಟ್ ಅಲೋಡ್. ಗೊತ್ತಾಯ್ತಾ, ಅದು ಬಿಂಬರೂಪ ಇದ್ದಾಗತ್ತೆ ಅವ್ರಿಗೆ. ಅವ್ರು ಥೀಸಿಸ್ ಹೇಳಿರ್ತಾರೆ, ಸ್ಪೇಸ್ ಯಾವುದರಲ್ಲಿ ನಿಂತು ಕೇಳ್ತಾರೆ. ಆ ಟಾಪಿಕ್ ಫಿಸಿಕ್ಸ್ ಆಗಲ್ಲ, ಪಿ ಎಚ್ ಡಿ ಅಂತ ಕರೀತಾರೆ. ಏನಂತ ಕರೀತಾರೆ ಅದಕ್ಕೆ? ಅದಲ್ಲ, ಅದು ಪರ್ಟಿಕ್ಯುಲರ್ ಸಬ್ಜೆಕ್ಟೇ ಹೇಳಬೇಕು. ಆ ಸಬ್ಜೆಕ್ಟಲ್ಲಿ ಬರೀ ಕೂಡ ಯಾವುದೋ ಒಂದು ಹೇಳಿದ್ರೆ ಸಾಲದು, ಅದರಲ್ಲೂ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಹೇಳಬೇಕು. ಅದು ಹೇಗೋ ಹಾಗೆ ಅದರಲ್ಲಿ ಹೇಗೆ ಧ್ಯಾನ ಮಾಡ್ತಾನಲ್ಲ, ಆ ರೀತಿ ಮಾಡಿದಾಗ ಮಾತ್ರ ಧ್ಯಾನ ಆಗೋದ್ರಿಂದ ಪ್ರತಿಯೊಬ್ಬರು ಯಾವುದಕ್ಕೆ ಗಮನ ಕೊಡಬೇಕು ಅಂತ ಬಿಂಬರೂಪಕ್ಕೆ. ಅದು ಆ ಈ ಸ್ಥಿತಿ ಬರೋದಿಲ್ಲ. ಅವನು ಎಮ್ ಬಿ ಎಸ್ ಟಿ ಮಾಡ್ತೇನೆ ಅಂತ BSc ಮಾಡಿ ಅಂತ ಕೇಳ್ತಾರೆ. BSc ಅಲ್ಲ, ನಾಟ್ ಎಲಿಜಿಬಲ್ ಅಂತ ಹೇಳ್ತಾ. ಏನು ಮಾಡಬೇಕು ಅವನೀಗ? MSc 3rd class ಮತ್ತೆ ನಾಟ್ ಎಲಿಜಿಬಲ್. ಏನಾಗಿರ್ಬೇಕು ಅವನು? ಮಿನಿಮಮ್ ಮಾರ್ಕ್ಸ್ ಅಂತ ಇಷ್ಟಿದೆ, ಅಷ್ಟಿರಬೇಕು. ಆದ್ದರಿಂದ ಅದಕ್ಕೆಲ್ಲ ಎಲಿಜಿಬಿಲಿಟಿ ಬರೋದಿಲ್ಲ. ಅದು ಬರೋದು ಯಾವಾಗದು? ಆಗ ಸ್ಪೆಸಿಫಿಕ್ ಗೈಡ್ ಯಾರು ಅಂತ ಕೇಳ್ತಾರೆ, ಫೈನಲಿ ಬರುತ್ತೆ. ಆಗ ಗೈಡ್ ಅಂತ ಕರಿತೇವಲ್ಲ, ಆಗ ನಿಯತ ಗುರು ಅಂತ ಬರ್ತಾರೆ. ಅದು ಗೈಡ್ ಇದ್ದಾಗಿ ಇದು ಮೊದಲೇ ಒಂದೇ ಕ್ಲಾಸ್ ಇದೆ ಗೈಡ್ ಹಾಕಿರೋ ಅರ್ಥ ಏನದು? ಏನು ಚಾನ್ಸಸ್ಸೇ ಇಲ್ಲ. ಸೊ ಗುರುಗಳು ಹೇಳ್ತಾರೆ ಅಂತ ಹೇಳಿದ್ರಲ್ಲ, ಟಾಪಿಕ್ ಸೆಲೆಕ್ಷನ್ ಕೂಡ ಏನು ಮಾಡ್ತಾನೆ? ಅವ್ರು ಹೇಳಿದ ಈ ಟಾಪಿಕ್ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟೋ ತರ್ತಿ ಇವನಿಗೆ ಇಷ್ಟ ಇರಬಹುದು, ಆ ಗೈಡ್ ಇಷ್ಟಪಡೋದಿಲ್ಲ ಅದ, ಇದನ್ನು ಮಾಡು ಅಂತ ಹೇಳ್ತಾರೆ. ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಇದವರಿಗೆ ಐ ಚೇಂಜ್ ದಿ ಗೈಡ್, ನಾನು ಮಾಡೋದಿಲ್ಲ ಅಂದ್ಬಿಡ್ತಾರೆ ಅಷ್ಟೇ. ಆದ್ದರಿಂದ ಒಂದು ಇದಿದ್ದೆ ಆ ಅಂತ ತಲುಪಬೇಕು. ಏನಾ ಬಿಂಬರೂಪ, ಮೊದಲು ಕೃಷ್ಣಾವತಾರ, ರಾಮಾವತಾರ, ಮೊದಲು ಹೇಳ್ಬಿಟ್ಟಿದ್ದಾನೆ ನಮ್ಗೆ. ಹತ್ತಿರದಲ್ಲಿ ಯಾವ ಅವತಾರ ಆಗಿತ್ತು ಅದನ್ನು ಧ್ಯಾನ ಮಾಡಿ, ಅದಕ್ಕಿಂತ ಹಿಂದಿನ ಯುಗಕ್ಕೆ ಹೋಗಿ, ಹತ್ತಿರದ ನಮಗೆ ಈಗ ದ್ವಾಪ, ಅದರಲ್ಲಿ ಯಾವುದೋ ಕೃಷ್ಣ, ಅದಕ್ಕೆ ಕೃಷ್ಣ ಮಂತ್ರ ಅದೇ ಹೇಳಿದ್ರು. ಅದಕ್ಕೆ ಹಿಂದೆ ಹೋದರೆ ತಿರ್ತಾ ಇದೆ, ಅದರಲ್ಲಿ ಯಾವುದೋ ರಾಮ ಅವತಾರ, ಅದಕ್ಕೆ ರಾಮ ಕೃಷ್ಣ ಈ ಎರಡು ರೂಪಗಳ ಧ್ಯಾನ ವಿಶೇಷ ಅಂತ ಹೇಳ್ತಾರೆ. ಅಲ್ಲಿವರೆಗೂ ನರಸಿಂಹರೂಪ ಇತ್ಯಾದಿಗಳು ಸ್ಪೆಸಿಫಿಕ್ ಆಗಿ ಯಜ್ಞಾದಿಗಳು ಬಂದಾಗ ನರಸಿಂಹರೂಪ ಸ್ಪೆಷಲ್ ಜ್ಞಾನ ಕಾರ್ಯಕ್ಕೆ ಹಯಗ್ರೀವ ವರಹಾದಿಗಳು ಹೀಗೆಲ್ಲ ವಿಭಾಗ ಮಾಡಿರೋದ್ರಿಂದ ತೊಂದರೆ ಇಲ್ಲ. ಇದು ಸಾಮಾನ್ಯ ಕಾರ್ಯಗಳು ಹರಿ ಅಂದ್ರೆ ಸಾಕು. ಧ್ಯಾನ ಸತ್ಯುಪದಿಶ್ಯತೆ ಇತ್ಯರ್ಥ ಕರ್ಮ ಸನ್ಯಾಸ ಕರ್ಮ ಫಲರಾಗ ಸನ್ಯಾಸ ಕಿಮುತ ಧ್ಯಾನ ಯೋಗ ಪರಮಾತ್ಮನ್ ಪರಮಾತ್ಮನೇ ವಿಷಯೇ. ಅಲ್ಲೇನಿದೆ ಪರಾತ್ಮನ್ ಅನ್ನೋ ಪದ ಇದೆ, ಜ್ಞಾನಭಕ್ತಿ ಪರಾತ್ಮನ್, ಅದಕ್ಕೆ ಪರಮಾತ್ಮನೇ ಅಂತ ಅರ್ಥ. ಅಂದರೆ ಪರಮಾತ್ಮ ವಿಷಯದಲ್ಲಿ ಜ್ಞಾನ, ಪರಮಾತ್ಮ ವಿಷಯದಲ್ಲಿ ಭಕ್ತಿ, ಅದಿದ್ರೆ ಅದು ಧ್ಯಾನಕ್ಕೆ ಸಾಧ್ಯ, ಅದು ಶ್ರೇಷ್ಠ ಅಂತ ಅರ್ಥ. ವಿರಾಗ ಅಂದ್ರೇನು? ಶೋಭನಾಧ್ಯಾಸಾಭಾವ. ವಿರಾಗ ರಾಗ ಅಂದರೆ ಆಸಕ್ತಿ, ವಿರಾಗ ಅಂದ್ರೇನು? ಆಸಕ್ತಿ ಇಲ್ಲದಿರುವಿಕೆ. ಆಸಕ್ತಿ ಅಂದ್ರೇನು? ಶೋಭನಾಧ್ಯಾಸ. ಶೋಭನಾಧ್ಯಾಸ ಅಂದ್ರೇನು? ಇದು ಒಳ್ಳೆಯದು ಅಂತಕ್ಕಂಥ ಭ್ರಮೆ. ಒಳ್ಳೆಯದು ಅಂತಕ್ಕಂಥ ಭ್ರಮೆ ಬಂದಾಗ ಆಸಕ್ತಿ ಬರುತ್ತೆ. ಆ ಭ್ರಮೆ ಹೋದ ತಕ್ಷಣ ಏನಾಗುತ್ತೆ? ಆಸಕ್ತಿ ಹೋಗುತ್ತೆ. ಅಲ್ಲಿ ಏನಾಯ್ತು? ಕಪ್ಪೆಚ್ಚಿ ಹೊಡೆ ಪಡ 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 ಹೊಡಿತಾ ಇದೆ. ನಾಲ್ಕು ಜನ ಕೂತಿದ್ದಾರೆ, ತೊಗೋಬೇಕು ಅಂತ ಅಪೇಕ್ಷೆ ಆಯ್ತು. ಮೆಲ್ಲ ಎಲ್ಲರನ್ನ ಕಳಿಸ್ಕೊಟ್ಟೆ ಆ ಕಡೆ ಊರಿಗೆ, ತಾನು ತೊಗೋಬೇಕಲ್ಲ, ಕಳಿಸ್ಕೊಟ್ಟೆ. ಆಮೇಲೆ ನೋಡ್ತಾರೆ ಅದೇನದು, ಅವೇ ಏನಿಸ್ತು, ಬಿಸಾಕಿ ಬಂದ್ಬಿಡ್ತಾರೆ. ಯಾತಕ್ಕೆ ಬಿಸಾಕಿದೆ? ಬರಲು ತೊಗೊಂಡೋಗಿ ಹೋದ್ರೆ ಬಿಸಾಕಿದೆ ಯಾತಕ್ಕೆ? ಅದೇನಲ್ಲ, ಭ್ರಮೆ ಹೋಯ್ತು ಅವ್ರಿಗೆ. ನಮಗೇನಾಗಿದೆ ಲೌಕಿಕ ವಿಚಾರದ ಬಗ್ಗೆ ಯಾತಕ್ಕೆ ಭಾರಿ ಕಷ್ಟಪಡ್ತೇವೆ ನಾವು? ಅದು ಭಾರಿ ಒಳ್ಳೆಯದು ಅಂತ ಭ್ರಮೆ ತಲೆಯಲ್ಲಿ ಕೂತ್ಬಿಟ್ಟಿದೆ, ಗೊತ್ತಾಯ್ತಾ? ಅದು ಭ್ರಮೆ, ಅದು ಹೋದ ತಕ್ಷಣ ನಮಗೇನಾಗತ್ತಾಗ ಆಸಕ್ತಿ ಹೋಗಿ, ಅದಕ್ಕೆ ವೈರಾಗ್ಯ. ವಿರಾಗ ವಿರಾಗ, ಆಸಕ್ತಿ ಕಳೆದುಕೊಳ್ಳುವಿಕೆ. ಒಳ್ಳೆಯದ್ರಲ್ಲಿ ಆಸಕ್ತಿ ಕಳ್ಕೊಂಡ್ರೆ ತಪ್ಪಾಯ್ತದು, ಯಾಕೆ ಅಧ್ಯಾಸ ಅಲ್ಲ ಅದು, ಕರೆಕ್ಟಾಗಿರೋ ಬಿಸಿಬಿಡ್ತಾರೆ. ನಿಜವಾದ ಬೆಳ್ಳಿ ಬಿಸಾಕಿಬಿಟ್ಟ, ಸರಿ ಹೋಗಲಿಲ್ಲ, ಕಪ್ಪೆ ಜಿಪ್ಪು ಬಿಸಾಕಿದ್ರೆ ಸರಿ ಹೋಯ್ತು. ಇವತ್ತು ದೇವರು ಸರಿಯಾದ ಅರ್ಥದಲ್ಲಿ ಅತ್ಯಂತ ಶ್ರೇಷ್ಠನಾದ್ರಿಂದ, ಅದಕ್ಕಿಂತ ಶ್ರೇಷ್ಠ ವಸ್ತುವೇ ಇಲ್ಲ. ಆದ್ರಿಂದಾಗಿನೇ ದೇವರನ್ನು ಯಾವಾಗಲೂ ಆರಾಧನೆ ಮಾಡಬೇಕು. ದೇವರು ಬಿಟ್ಟು ಉಳಿದ ಎಲ್ಲ ವಸ್ತುಗಳಿಗೆ ಏನಾಗುತ್ತೆ? ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಬರ್ತದೆ. ಕೆಲವು ನಿಷಿದ್ಧ, ಕೆಲವು ಇಂಪಾರ್ಟೆಂಟ್ ಅಲ್ಲ, ಗೊತ್ತಾಯ್ತಾ? ಕೆಲವು ಲೆಸ್ ಇಂಪಾರ್ಟೆಂಟ್, ಎಲ್ಲ ವಿಭಾಗ ಬರಲು ಶುರುವಾಗುತ್ತೆ. ಅದು ನರಕಾದಿಗಳ ಅನರ್ಥ, ಪಾಪಾದಿಗಳು ಅತ್ಯಂತ ಅನಿಷ್ಟ. ಪುಣ್ಯಕಾರ್ಯದಲ್ಲೂ ತಾರತಮ್ಯ ಇದೆ, ಪುಣ್ಯಕಾರ್ಯ ದೇವತೆಗಳಲ್ಲೂ ತಾರತಮ್ಯ ಇದೆ. ಆಮೇಲೆ ದೇವರಲ್ಲಿ ಗೊತ್ತೆ, ಇದೆಲ್ಲ ಜ್ಞಾನ ಇದ್ದಾಗ ಏನಾಯ್ತಾಗ ಆಗ ಕಂಪ್ಲೀಟ್ ಜ್ಞಾನ ಅಂದರೆ ಅದು. ಯಾವಾಗಲೂ ಕೂಡ ವೈರಾಗ್ಯ, ಆಮೇಲೆ ಸುಮ್ಮನೆ ಬಂತು ಅಂದರೆ ವೈರಾಗ್ಯ ಅಂತ ಕರಿಬಾರದು. ಏನಾಗಿ ಬರಬೇಕದು? ಅಧ್ಯಾಸ. ಭ್ರಮೆ ಹೋಗೋದು ಯಾವಾಗ? ಇದು ಶುಕ್ತಿ ಅಲ್ಲ ಎಂಬ ಜ್ಞಾನ ಯಾವಾಗ ಗೊತ್ತಾಗುತ್ತೆ ನಮಗೆ? ಅದು ಏನಂತ ಗೊತ್ತಾಗಬೇಕು, ರಜತವಲ್ಲ ಅಂತ ಗೊತ್ತಾಗಲಿಕ್ಕೆ ಇದು ನೇದಂ ರಜತಂ ಕಿಂತು ಶಕ್ತಿರೇವಾ ಅಂತ ಬರಬೇಕಾಗ್ತದೆ. ಅವಾಗ ಅದು ಭ್ರಮೆ ಪೂರ್ತಿ ಹೋಗುತ್ತೆ. ಅಲ್ಲಿವರೆಗೂ ಏನೋ ತಗೊಳಕ್ಕೆ ಅಂತದ್ದು ಯಾರೋ ಬಂದು ಕರ್ಕೊಂಡು ಹೋಗ್ಬಿಟ್ರು, ಅವ್ರು ಮತ್ತೆ ನೋಡಲೇ ಇಲ್ಲ ಅದನ್ನ, ಮನಸ್ಸಲ್ಲಿ ಅದೇ ಕೂತ್ಬಿಟ್ಟೆ ಸರಿಯಲ್ಲಿ. ಮರುದಿವಸ ಪದ ಇರಲೇ ಇಲ್ಲ, ಆ ಭ್ರಮೆ ಹೋಗಲೇ ಇಲ್ಲ ಅವರಿಗೆ. ನಿನ್ನೆ ಮಿಸ್ ಮಾಡ್ಕೊಂಡೆ, ಮಿಸ್ ಮಾಡ್ಕೊಂಡು ಅದಕ್ಕೆ ಇರ್ತಾನೆ ಹೊರತು ಆ್ಯಕ್ಚುಲಿ ಕಪ್ಪೆ ಚಿಪ್ಪೆ ಆಗೋದು ಕೂಡ. ಎಂಥ ಭ್ರಮೆ ಅದು? ಜನ್ಮದಲ್ಲಿ ಹೋಗೋದಕ್ಕೆ ಆ ಕಡೆ ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ, ಆದರೆ ಬೆಳ್ಳಿನೇ ಬೇಡ ಅನ್ನೋ ಕಾನ್ಸೆಪ್ಟ್ ಈ ಭ್ರಮೆಲೇ ಹೋಗ್ಬಿಡುತ್ತೆ. ಅಲ್ಲಿ ಅಲ್ಲಿ ಕಪ್ಪೆ ಚಿಪ್ಪಿತ್ತು ನಾನು ತಗೊಳ್ಳಿಲ್ಲ ಅಲ್ಲ, ಬೆಳ್ಳಿ ಇದ್ರೂ ತಗೊಳ್ಬಾರ್ದಾಗಿತ್ತು ಅಂತ ಈ ಜ್ಞಾನ ಬಂತು. ಅವಾಗ ಪೂರ್ತಿ ಹೋಯ್ತ ಆ ಸ್ಟೇಜ್ ರೀಚ್ ಆಗಬೇಕಾದ್ರೆ ಅದೆಲ್ಲ ಜ್ಞಾನ ಬಂದು 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 ರೀಚ್ ಆಗ್ಬೇಕು. ಇವತ್ತು ಯಾರೋ ಎಂಜಲ್ ಮಾಡಿಟ್ಟಿರ್ತಾರೆ, ಎಂಜಲ್ ಅಂತ ಬೋರ್ಡ್ ಹಾಕಿರ್ತಾರೆ, ಅದ್ರ ಮೇಲೆ ಎಂಜಲ್ ಅಂತ ಹೇಗೆ ಗೊತ್ತಾಗುತ್ತೆ? ಯಾರೋ ಬಂದು ಹೇಳ್ತಾರೆ ಎಂಜಲ್ ಅಂತ ಹೇಳ್ತಾರೆ, ಆಗಮ ಅದು, ಗೊತ್ತಾಯ್ತಾ? ಇದು ತಪ್ಪು, ಇದು ಇವತ್ತು ಔಷಧಿ ತೊಗೋಬೇಕು ಬಿಡಬೇಕು, ನೀವೇನು ಗೊತ್ತ ಅಂಗಡಿ ಶಾಪಲ್ಲಿ ಅಷ್ಟು ಔಷಧಿಗಳಿದೆ, ಇದೇ ತೊಗೋಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಡಾಕ್ಟ್ರ್ ಹೇಳಿದ್ಮೇಲೆ ಗೊತ್ತಾಗುತ್ತೆ, ಡಾಕ್ಟ್ರ್ ಹೇಳೋ ಮಾತು ಆಗಮ, ಗೊತ್ತಾಯ್ತಾ? ಅಲ್ಲಿ ಹೇಗೆ ಇದರ ಪಥ್ಯಾಪಥ್ಯಗಳನ್ನು ಹೇಳೋದು ಡಾಕ್ಟ್ರು, ವಿಧಿ ನಿಷೇಧಗಳನ್ನು ಹೇಳೋದು ಗುರುಗಳು. ವಿಧಿ ನಿಷೇಧ ಪಥ್ಯ ಅಪಥ್ಯ, ಯಾವುದು ಸರಿಯೋ ಅದು ಪಥ್ಯ, ಯಾವುದು ತಗೋಬಾರ್ದೋ ಅದು ಅಪಥ್ಯ. ವಿಧಿಯೆಲ್ಲ ಪಥ್ಯ, ನಿಷಿದ್ಧವೆಲ್ಲ ಅಪಥ್ಯ ಅಷ್ಟೇ. ರೋಗ ಭಾಷೆ ಆಗಬೇಕಾದ್ರೆ ಪಥ್ಯ ಆಗಬೇಕೋ, ಇಲ್ಲೂ ವಿಧಿ ನಿಷೇಧಗಳು ಬೇಕೇ ಬೇಕು. ವಿಧಿ ನಿಷೇಧ ಫಾಲೋ ಮಾಡದೆ ಹೋದರೆ ಯಾವ ಔಷಧಿನೂ ಕೆಲಸ ಮಾಡೋದಿಲ್ಲ, ಗೊತ್ತಾಯ್ತಾ? ಸೊ ಪಥ್ಯಾಪಥ್ಯ ವಿವೇಕ ಇಲ್ಲದೆ ಹೋದರೆ ಎಂದು ನಮಗೆ ಔಷಧಿ ರೋಗ ವಾಸಿ ಆಗೋದಿಲ್ಲವೋ ಹಾಗೆ ವಿಧಿ ನಿಷೇಧ ಜ್ಞಾನ ಇರಲೇಬೇಕು ಅಂತ. ವಿಧಿ ನಿಷೇಧ ಜ್ಞಾನ ಯಾರು ಕೊಡಬೇಕದನ್ನ? ಅಲ್ಲಿ ವೈದ್ಯ, ಇಲ್ಲಿ ಗುರುಗಳು. ಅವರಿಗೇನು ಬೇಸಿಸ್ ಓದಿದ್ದಾರೆ, ಮೆಡಿಕಲ್ ಸೈನ್ಸ್ ಓದಿದ್ದಾರೆ, ಇಲ್ಲಿ ವೇದಾದಿ ಶಾಸ್ತ್ರ ಓದಿದ್ದಾರೆ, ಇವೆಲ್ಲ ಪ್ಯಾರಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಕನ್ಫ್ಯೂಷನ್ ಬರೋದೇ ಇಲ್ಲ. ವಾಕ್ಯ ಸಾಮೀಪಿ ಅಸಮರ್ಥ ವಿಷಯ ತತ್ವ ವಿಷಯತ್ವೋಕ್ತೇ ತಾತ್ಪರ್ಯ ಅಭಾವ ಇತರತ್ತ ಪ್ರತೀಯತೆ ಧ್ಯಾನಾದಿ ಪ್ರಾಪ್ತಿ ಕಾರಣತ್ವಾಚ ತ್ಯಾಗ ಸ್ತುತಿರ್ಯುಕ್ತ. ವಾಕ್ಯ ಸಾಮ್ಯೆ ಅಪಿ ಅಸಮರ್ಥ ವಿಷಯತ್ವೋಕ್ತೇ ತಾತ್ಪರ್ಯ ಅಭಾವ ಇತ್ಯತ್ರ ಪ್ರತೀಯತೆ. ಅಲ್ಲ, ವಾಕ್ಯ ಅಲ್ಲೂ ವಾಕ್ಯ ಇದೆ, ಒಂದು ವಾಕ್ಯಕ್ಕೆ ಅದೇ ಅರ್ಥ ಮಾಡಬೇಕು ಅಂತೀರಿ, ಇನ್ನೊಂದು ವಾಕ್ಯ ಬರೀ ಸ್ತುತಿ ಅಂತ ಹೇಳ್ತೀರಿ, ಯಾತಕ್ಕೆ ಅಂತ ಕೇಳಿದರೆ ವಾಕ್ಯ ಸಾಮ್ಯೆ ಅಪಿ ಎರಡು ವಾಕ್ಯಗಳಿದ್ದಾಗಲೂ ಕೂಡ ಅಸಮರ್ಥ ವಿಷಯತ್ವೋಕ್ತೇ ತಾತ್ಪರ್ಯಾಭಾವ, ಯಾವುದಕ್ಕೆ ನಿಜವಾದ ಸಾಮರ್ಥ್ಯ ಇಲ್ಲ, ಆಗ ಅದರಲ್ಲಿ ತಾತ್ಪರ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಡುದು. ಲೈಬ್ರರಿಗೆ ಹೋಗು ಅಂತ ಹೇಳ್ತಾನೆ, ಕ್ಲಾಸ್ಗೆ ಹೋಗು ಅಂತ ಹೇಳ್ತಾನೆ. ಏನ್ ಹೇಳ್ಬೇಕೀಗ? ಲೈಬ್ರರಿಗೆ ಹೋಗೋದು ತಪ್ಪ ಅಲ್ಲ, ಕ್ಲಾಸ್ಗೆ ಹೋಗೋದು ತಪ್ಪ ಅಲ್ಲ. ಆದರೆ ಆ ಟೈಮಿನಲ್ಲಿ, ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಯಾವ್ದು ದೊಡ್ಡದೇ ಯೋಚನೆ ಮಾಡಬೇಕು. ಅದು ಯಾವಾಗ ಗೊತ್ತಾಗತ್ತೆ? ಅದಕ್ಕೆ ಜ್ಞಾನ ಬೇಕಂತ ಹಿಡಿತಾ. ಅದೇ ರೀತಿನೇ ಇಲ್ಲಿ ಹೊಗಳಿದ ಯಾವುದನ್ನು ಹೊಗಳಿದ್ರು ಕರ್ಮಫಲ ತ್ಯಾಗ ಹೊಗಳ್ಬಿಡ್ರಿ. ಕರ್ಮಫಲ ತ್ಯಾಗ ಶ್ರೇಷ್ಠ ತಪ್ಪಲ್ಲ, ಆದರೆ ಜ್ಞಾನಕ್ಕಿಂತ ಶ್ರೇಷ್ಠ ಅಲ್ಲ. ಅದಕ್ಕೆ ತಿಳ್ಕೊಬೇಕಾದ್ರೆ ಎಲ್ಲ ಅರ್ಥ ಮಾಡ್ಕೊಂಡಿರ್ಬೇಕು ಅಂತ. ಇದು ಆ ರೀತಿ ಕ್ಲಾರಿಫಿಕೇಶನ್ ತಗೊಳೋದಕ್ಕೆ ಗೈಡೆನ್ಸ್ ಬೇಕಾಗುತ್ತೆ. ಯಾವಾಗಲೂ ಎಲ್ಲ ಸರಿ ಇದ್ರೆ ಗೈಡೆನ್ಸ್ ಹಾಕ್ಬೇಕು ನಮಗೆ. ನಾವು ಗೈಡೆನ್ಸ್ ಯಾವಾಗ ಕೇಳ್ತೇವೆ? ಸುಮ್ಮನೆ ದಾರಿಲಿ ಹೋಗ್ತೇವೆ, ಗೈಡೆನ್ಸ್ ಕೇಳೋದಿಲ್ಲ. ಟರ್ನಿಂಗ್ ಬಂದೇ ಶುರುವಾಗ ಗೊತ್ತಾಯ್ತಾ, ಎರಡು ಮೂರು ದಾರಿ ಬಂದಾಗ ಆ ಗೈಡೆನ್ಸ್ ಬೇಕಾಗ. ಸುಮ್ಮನೆ ಉದ್ದಕ್ಕೆ ಹೋಗೋದ್ರೆ ರೈಟ್ ಲೆಫ್ಟ್ ರಸ್ತೆಯಲ್ಲಿ, ಯಾಕೆ ರೈಟ್ ಲೆಫ್ಟ್ ಇಲ್ಲೇ ಇಲ್ಲ ಅಲ್ಲಿ. ಅವಾಗ ಹೇಗೆ ಹೋಗ್ಬೇಕು? ಅವನು ಸ್ಟೇಟ್ ಹೋಗಲೇಬೇಕು. ಗೊತ್ತಾಯ್ತಾ? ಅದರಿಂದ ಗುರುಗಳಿಗೆ ಅವಶ್ಯಕತೆ ಬರೋದು ಯಾವಾಗ? ಇಂಥ ವಿಷಯದಲ್ಲಿ ಅದಕ್ಕೆ ಉತ್ತರ ಹೇಳಿದ್ದೇವೆ ಅಂತ ಆಚಾರ್ಯ ಹೇಳಿದರು. ಧ್ಯಾನಾದಿ ಪ್ರಾಪ್ತಿ ಕಾರಣತ್ವಾಚ ತ್ಯಾಗ ಸ್ತುತಿಯುಕ್ತ. ಹಾಗಿದ್ರೆ ಹೇಳಲೇಬೇಡಿ ಕರ್ಮಪರ ತ್ಯಾಗ ದೊಡ್ಡದೊಂದು ಹೇಳಲೇಬೇಡಿ ಅಂತ ಕೇಳಿದರೆ ಇಲ್ಲ, ಇದು ಧ್ಯಾನಕ್ಕೆ ಅದು ಉಪಯೋಗ ಆಗೋದ್ರಿಂದ ಅದನ್ನ ಹೊಗಳಬೇಕಾಗಿದೆ. ಉಪಯೋಗ ಆಗ ಕ್ಲಾಸಿಗೆ ಬಂದ್ಬಿಡಯ್ಯ ಸಾಕು ಅಂದ್ಬಿಟ್ಟ, ಹೋದರೆ ಇದೆ ಹೊಳ್ಬಿಡ ಕ್ಲಾಸಿಗೆ ಬಂದ್ಬಿಡಿ ಸಾಕು ಅಂತ ಹೇಳಿದ್ರ ಅಂತ ಕೇಳಿದ್ರೆ, ಕ್ಲಾಸಿಗೆ ಬಂದರೆ ಮುಂದೆ ಕೇಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದ. ಅದನ್ನು ಇವತ್ತು ಅಟೆಂಡೆನ್ಸ್ ಸಮಯದ ಯಾತಕ್ಕೆ ಉಪಯೋಗ ಆಯಿತು? ಅಟೆಂಡೆನ್ಸ್ ಇಲ್ಲ ನೀವು ಗುಡ್ಸಲ್ಲಿ ಯಾತಕ್ಕೆ ಅಂದ್ರೆ ಅಟೆಂಡೆನ್ಸ್ ಇಲ್ಲ ಅಂದ್ರೆ ಕೇಳಿಲ್ಲ ಅಂದ್ರೆ ಅರ್ಥ ಆಗಿಲ್ಲ, ಪರೀಕ್ಷೆ ಕೊಡೋದಿಲ್ಲ ಅಂತ ಹೇಳಿದ ಅರ್ಥ. ಅಟೆಂಡೆನ್ಸ್ ಸಮಯದ ಬೈ ಇಟ್ಸೆಲ್ಫೇ ಅಲ್ಲ ಅದು, ಅದು ಹಂಗ ಅದು. ಅದಕ್ಕೋಸ್ಕರ ಅದನ್ನು ಕಂಪಲ್ಸರಿ ಮಾಡಿರೋದು ಅಷ್ಟೇ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಅದೆಲ್ಲ ತಾತ್ಪರ್ಯ ಇದೆ. ಅಟೆಂಡೆನ್ಸ್ ಅಷ್ಟು ಸೀರಿಯಸ್, ಅಟೆಂಡೆನ್ಸ್ ಸರಿಗಿದ್ರೆ ಸಾಕು ಅಂತ ಹೇಳಿದ್ದೀರಿ ಅಂತ ಕೇಳಿದರೆ ಆ ಮುಂದೆ ಮನಸ್ಸಲ್ಲಿ ಇಟ್ಕೊಂಡು ಹೇಳಿರೋದು ಅದನ್ನು. ಗೊತ್ತಾಯ್ತಾ? ಅಟೆಂಡೆನ್ಸ್ಗೆ ಏನು ಸಂಬಂಧ ಅಂತ ಯಾತಕ್ಕೆ ಕೇಳಬೇಕು ಅಂದರೆ, ಓದಿದ್ರೆ ಕೇಳಿರುತ್ತೆ, ತಿಳಿದಿರುತ್ತೆ, ಬರೀಲಿಕ್ಕೆ ಬರುತ್ತೆ, ಇಷ್ಟೆಲ್ಲ ಲಿಂಕ್ ಇದೆ ಅದಕ್ಕೆ. ಆ ಲಿಂಕ್ ಇಲ್ಲದೆ ಹೋದರೆ ಅಟೆ ಬರೀ ಅಟೆಂಡೆನ್ಸ್ ಸಾರಿ ಅರ್ಥನೇ ಇಲ್ಲ ಅದಕ್ಕೆ. ಅದೇ ಬರೀ ಕರ್ಮಫಲ ತ್ಯಾಗ ಉಪಯೋಗ ಇಲ್ಲ, ಅದು ಧ್ಯಾನಕ್ಕೆ ಗೈಡ್ ಲೀಡ್ ಮಾಡೋದ್ರಿಂದ ಉಪಯೋಗ ಇದೆ. ಪೂರ ಇಲ್ಲದೆ ಸಾಧ್ಯ ಆಗುತ್ತೆ. ನಿಮ್ಮ ಸಿಂಪಲ್ ಅದು, ಮನಸ್ಸಿನಲ್ಲಿ ಬೇರೆ ಕಡೆ ಗಮನ ಇದ್ದರೆ ಆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಬರೋದಿಲ್ಲ ಅಷ್ಟೇ. ಫಲದ ಬಗ್ಗೆ ಅಪೇಕ್ಷೆ ಇದ್ದಾಗ ಏನಾಗೋದಿಲ್ಲ? ಕಾನ್ಸಂಟ್ರೇಷನ್ ಬರೋದಿಲ್ಲ. ಫಲದ ಬಗ್ಗೆ ಅಪೇಕ್ಷೆ ಇದ್ದಾಗ ಕಲ್ಪ ಫಲ ಇಲ್ಲ ಅಂತಷ್ಟ ಆಗುತ್ತೆ. ಫಲ ಬಂತಷ್ಟು ಏನು ಮಾಡ್ತಾರಾಗ? ಟೆನ್ಷನ್ ಶುರುವಾಯಿತು. ಹೇಳಿಲ್ಲ ಇದು ಎಲ್ಲರೂ ಎಷ್ಟು ಬೇಕಾದ್ರೂ ತೊಗೊಳ್ಳಿ, ಆಪೇಕ್ಷಿಲ್ಲ, ಒಂದೊಂದು ತೊಗೊಳ್ಳಿ, ಅದು ಬಂದುಬಿಡ್ತಾರೆ ತಳ್ಕೊಂಡು. ಒಂದೊಂದು ನಾನು ತೊಗೋಬೇಕು. ಅದಕ್ಕೆ ಒಂದು ತೊಗೋಬೇಕು ಅಂತ ಹೇಳಿದ್ರೆ ನನಗೆ ಅಷ್ಟು ಸಿಗದೆ ಹೋದ ಯೋಚನೆ ಬಂದು ಎಷ್ಟು ಬೇಕಾದ್ರೂ ತೊಗೊಳ್ಳಿ ಅಂತ ಏನು ಮಾಡ್ತಾನ? ಅವನು ಹೇಗೂ ಸಿಗುತ್ತೆ, ಹೋಗೋದಿಲ್ಲ ಅಂದ್ಬಿಡ್ತಾ. ಅರ್ಥ ಆಯ್ತಾ? ಯಾವ್ದು ರೇಷನ್ ಅಂತ ಮಾಡಿದ ತಕ್ಷಣ ಅದಕ್ಕೇನು ಶುರುವಾಯಿತು? ಡಿಮ್ಯಾಂಡ್ ಶುರುವಾಗ. ಅದಿಲ್ಲ ಅಂತ ತಕ್ಷಣ ಏನು ಮಾಡಿಬಿಡ್ತಾರೆ? ಸರ್ಪ್ಲಸ್ ಆಗಿಬಿಡುತ್ತೆ. ಎಷ್ಟೋ ಸಲ ಅದೇ ಇದೇನೆ, ಸುಮ್ಮನೆ ಒಂದೊಂದು ಹಾಕ್ತಾರೆ, ಯಾರು ಕೇಳೋದೇ ಇಲ್ಲ. ಒಂದೊಂದು ಮಾತ್ರ ಆದ ತಕ್ಷಣ ಆಗ ಶುರು ಮಾಡ್ತಾನೆ. ಹಿಡಿತಿಲ್ಲ ಅವನಿಗೆ ಒಂದ್ಸರ್ತಿ ಎಷ್ಟು ಬೇಕಾದ್ರೆ ಒಂದ್ಸರ್ತ ಒಂದು ಹಸಿಡೋದೇ ಇಲ್ಲ ಅವನು, ಕೆಲಸ ಬೇಡ ಅಂದ್ಬಿಡ್ತಾನೆ. ಒಂದೊಂದು ಅಂತ ಹೇಳಿದಾಗ ಅದು ರೈಟ್ ಇದ್ದಾಗ ಅವನು ಏನು ಮಾಡ್ತಾರೆ? ಅದರ ಚೆಂದ ಪರವಾಗಿಲ್ಲ ಹಾಕ್ಸ್ಕೋಬೇಕಾದ್ರೆ. ಯಾತಕ್ಕೆ? ಒಂದೊಂದು ಅಂತ ಹೇಳಿದ್ರೆ ನಾನು ಹಾಕಿ ಬಿಡ್ಬೇಕು, ನನ್ನ ಫೋಟೋ ಹಾಕಿ ಬಿಡಬೇಕು ಅಂತಾನೆ. ಅಥವಾ ಇಂಥ ಇನ್ನೊಬ್ರಿಗೆ ಹಾಕಿ ಡಿಮ್ಯಾಂಡ್ ಮಾಡ್ತಾನೆ. ಎಲ್ಲರೂ ಎಷ್ಟು ಬೇಕಾದ್ರೆ ಹಾಕ್ಕೊಡಿ ಅಂತ ನನ್ನ ಪಾಲು ಇನ್ನೊಬ್ರಿಗೆ ಹಾಕಿ ಅನ್ನೋದಿಲ್ಲ. ಯಾತಕ್ಕೆ? ಇವ್ನ ಪಾಲು ಇರೋದೇನು ಪ್ರಶ್ನೆ ಇಲ್ಲಾಗ. ಎಲ್ಲರಿಗೂ ಒಂದೊಂದೇ ಎರಡು ಎರಡು ಅಂತ ಹೇಳಿದಾಗ ಏನು ಮಾಡ್ತಾನಾಗ? ನನ್ನ ಪಾಲು ಅವ್ರಿಗೆ ಕೊಡಿ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಇದೆಲ್ಲ ಫಲದ ಅಪೇಕ್ಷೆ ನಮ್ಮನ್ನು ಯಾವಾಗ ಡೈವರ್ಟ್ ಮಾಡಿಬಿಡುತ್ತೆ. ನಾನು ತಯೋಸ್ತು, ಅದೇ ಸಾಧನೆ ಅಂದ್ರೆ ಅದೇ, ಎಷ್ಟೆಷ್ಟು ಫಲದ ಅಪೇಕ್ಷೆ ಕಳ್ಕೊತಾ ಬರ್ತೇವೋ ಅಷ್ಟು ಮುಂದೆ ಹೋಗ್ತಾ ಇದ್ದೇವೆ ಅಂತ ಅರ್ಥ. ಸಾಧನೆಯಲ್ಲಿ ಅಷ್ಟು ಮುಂದೆ ಹೋಗಿದ್ದಾನೆ ಅಂತ ಅರ್ಥ. ಫಲ ಕೇಳಕ್ಕೆ ಶುರು ಮಾಡಿದ ತಕ್ಷಣ ಸಾಧನೆಯಲ್ಲಿ ಏನಾಗಿದ್ದಾನೆ ಅವನು? ಹಿಂದಕ್ಕೆ ಜಾಸ್ತಿ ಮಾಡಿದರೆ ಅವ್ನು ಮುಂದಕ್ಕೆ ಹೋಗ್ತಾನೆ, ಹಿಂದಕ್ಕೆ ರಿವರ್ಸ್ ಹೋಗ್ತಾ ಇದ್ದಾನೆ ಹೊರತು ಮುಂದೆ ಹೋಗ್ತಾ ಇಲ್ಲ ಅಂತ ತಾತ್ಪರ್ಯ. ಇತರತ್ರ ಪ್ರತೀಯತೆ ಧ್ಯಾನಾದಿ ಪ್ರಾಪ್ತಿ ಕಾರಣತ್ವಾಚ ತ್ಯಾಗ ಸ್ತುತಿರ್ಯುಕ್ತ. ನಾನು ತಯೋಸ್ತು ಇತಿ ಸರ್ವಾಧಿಕಂಬಿತಿ ದ್ವಯೋರಪಿ ವಾಕ್ಯತ್ವಾತ್ ಕಥಂ ತದ್ವಿರೋಧೇನ ಧ್ಯಾನಾತ್. ಎರಡೂ ವಾಕ್ಯಗಳೇ ಆದಾಗ ಒಂದು ಕ್ಯಾಕ್ ಪ್ರಾಮಿನೆನ್ಸ್ ಕೊಡಬೇಕು ಅಂದರೆ ತಾತ್ಪರ್ಯ ಹುಡುಕ್ಬೇಕು ಅಂತ ಹೇಳ್ತಾರೆ. ತಾತ್ಪರ್ಯ ಹುಡುಕ್ಲಿಕ್ಕೆ ತತ್ವ ಸಮನ್ವಯ, ತಾತ್ಪರ್ಯ ನಿರ್ಣಾಯಕ ಲಿಂಗಗಳು, ಉಪಕ್ರಮ ಉಪಸಂಹಾರಾದಿಗಳೆಲ್ಲ ತಗೋಬೇಕು. ಇತ್ಯತಃ ವಾಕ್ಯೇಪಿ ವಾಕ್ಯತ್ವೇನ ಸಾಮ್ಯೇಪಿ ಉಪಪತ್ತಿ ಸಾಹಿತ್ಯೇನ ಪ್ರಾಬಲ್ಯಾದಿತ್ಯರ್ಥ. ಅದು ಬರೀ ವಾಕ್ಯ, ಇದು ಯುಕ್ತಿಯಿಂದ ಕೂಡಿದ ವಾಕ್ಯ. ಆದ್ದರಿಂದ ಯಾವುದು ಶ್ರೇಷ್ಠ ಯಾವಾಗಲೂ ಇಂದ ಹೇಳಿದ್ದಾರೆ. ವಾಕ್ಯ ಮಾತ್ರ ಗೊತ್ತಾಯ್ತಾ? ಬರೀ ವಾಕ್ಯಕ್ಕಿಂತ ಸನಿರ್ಣಯೋಗಿ ವಾಕ್ಯ ಸನಿರ್ಣಯಂ ಈ ವಾಕ್ಯಂ ಬಲವತ್ ಅಂತ ಹೇಳಿಬಿಟ್ಟಿದ್ದಾರೆ ಹಿಂದೆ. ಇದರಲ್ಲಿ ಬಂದಿದೆ ಸಾಹೇಬ್, ಯಾವಾಗ ಹೇಳಿದ್ದಾರೆ ಗೊತ್ತಾ? ಅದನ್ನ ಅಕ್ಷರ ಬ್ರಹ್ಮಾಕ್ಷರ ಸಮುದ್ಧಮ್ ಅಂತ ಹೇಳಬೇಕಾದ್ರೆ ಅಕ್ಷರ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅಂತ ಹೇಳಿ ಅದನ್ನೆಲ್ಲ ಹೇಳಿದ್ದಾರೆ. ಬರೀ ವಾಕ್ಯ ಬೇರೆ, ಯುಕ್ತಿಯಿಂದ ಕೂಡಿದ ವಾಕ್ಯ ಬೇರೆ. ಯುಕ್ತಿಯಿಂದ ಕೂಡಿದ ವಾಕ್ಯ ಬರೀ ವಾಕ್ಯಕ್ಕಿಂತ ಏನಾಗಿರುತ್ತೆ? ಯಾವಾಗಲೂ ಶ್ರೇಷ್ಠ. ಸೊ ಬ್ರಹ್ಮಸೂತ್ರಗಳು ಯುಕ್ತಿಗಳು, ಅದು ಸಪೋರ್ಟ್ ಇದ್ದ ವಾಕ್ಯಗಳಿಗಿರೋ ಮಹತ್ವ, ಸಪೋರ್ಟ್ ಇಲ್ಲದೆ ಹೋದಾಗ ವಾಕ್ಯಕ್ಕೆ ಬರೋದಿಲ್ಲ. ಇತರತ್ರ ಪ್ರತೀಯತೆ ಧ್ಯಾನಾದಿ ಪ್ರಾಪ್ತಿ ಕಾರಣತ್ವಾಚ್ಯ ತ್ಯಾಗ ಸ್ತುತಿರ್ಯುಕ್ತ. ವಾಕ್ಯತ್ವೇನ ಸಾಮ್ಯೇಪಿ ಉಪತ್ತಿ ಸಾಹಿತ್ಯೇನ ಪ್ರಾಬಲ್ಯಾದಿತ್ಯರ್ಥ ಇತರತ್ರ ಧ್ಯಾನಾತ್ ಇತಿ ವಾಕ್ಯಸ್ಯ ಪ್ರತೀತೇ ಅರ್ಥೇ ಇತರತ್ರ ಧ್ಯಾನಾತ್ ಇತಿ ವಾಕ್ಯಸ್ಯ ಪ್ರತಿ ಎಲ್ಲೆಲ್ಲಿ ಧ್ಯಾನ ಅಂತ ಹೇಳಿದ್ರೆ ಪ್ರತೀತಾರ್ಥ ಬೇರೆ ಒಳಗೆ ತಾತ್ಪರ್ಯ ಅರ್ಥ ಪ್ರತೀತಾರ್ಥ ಅಂದ್ರೇನು ಹೊರಗಿನ ಅರ್ಥ ತಾತ್ಪರ್ಯ ಅರ್ಥ ಅಂದ್ರೇನು ಒಡಗಿನ ಅರ್ಥ ಅದು ವಿಷಂಭುಂಶ ವಿಷ ತಿನ್ನು ಹೊರಗಿನ ವಾಕ್ಯ ವಿಷ ತಿನ್ನಬೇಡ ಅಂಬುದು ಒಡಗಿನ ಅರ್ಥ ಹೊರಗಿನ ಅರ್ಥಕ್ಕೆ ಒಳಗಿನ ಅರ್ಥ ಅರ್ಥ ಬೇರೆ ಇದೆ ಅದು ಅರ್ಥ ಬೇಕಾದ್ರೆ ಏನು ಬೇಕು ಯಾರು ಯಾರಿದೆ ಯಾವಾಗ ಹೇಳಿದರು ಇಷ್ಟೆಲ್ಲ ತಿಳಿದಾಗ ಅರ್ಥ ಆಗುತ್ತೆ ಯುಕ್ತ್ಯಂತರಂಚಾಹ ಧ್ಯಾನಾದಿ ತ್ಯಾಗೋಹಿ ಧ್ಯಾನ ಜ್ಞಾನ ನಿವೃತ್ತ ಕರ್ಮಾನುಷ್ಠಾನ ಪ್ರಾಪ್ತವು ಕಾರಣತ್ವೇನ ಪರೀಕ್ಷ ಲೋಕಾನಿತ್ಯಾದೋ ಉಚ್ಯತೆ ತ್ಯಾಗ ಎಂದು ಹೇಳಿದ್ದಾರೆ ಪರೀಕ್ಷ ಲೋಕಾನ್ ಪುಣ್ಯಕೃತಃ ಕರ್ಮಚಿತಾನ್ ಕರ್ಮಚಿತಃ ನಿರ್ವೇದವಾಯಾತ್ ಅಂತ ಹೇಳಿದ್ದಾರೆ ಯೋಚನೆ ಮಾಡಬೇಕು ಬರೀ ಕರ್ಮ ಮಾಡಿಕೊಂಡು ಯಾರು ಮುಂದೆ ಹೋಗಿದ್ದಾರೆ ಅವೆಲ್ಲ ವಾಪಸ್ ಬಂದಿದ್ದಾರೆ ಮತ್ತೆ ಅದಕ್ಕೇನೆ ಏನಂತ ಹೇಳಿದ್ದಾರೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಸ್ವರ್ಗ ಸಿಗೋದು ಕರ್ಮಾಚರಣೆಯಿಂದ ಮೋಕ್ಷ ಸಿಗೋದು ಜ್ಞಾನದಿಂದ ಅರ್ಥಾತ ಇದರಿಂದ ಬರೋ ಕರ್ಮಾಚರಣೆ ಇದು ಎಷ್ಟೇ ನೀವು ಜಾಸ್ತಿ ಕೆಲಸ ಮಾಡಿದರೂ ಅದಕ್ಕೊಂದು ಬೆಲೆ ಕಟ್ತಾರೆ ಜ್ಞಾನ ಇದ್ದಾಗ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ ಜ್ಞಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ ಕರ್ಮಕ್ಕೆ ಎಷ್ಟೊಂದು ಕೆಲಸ ಮಾಡಿದ್ದೆ ಎಷ್ಟು ಹೊಡೆ ಹಾಕಿದ್ದೆ ಇಷ್ಟು ಕೊಡೋಕ್ಕಾಗುತ್ತೆ ಪರ್ರ ಇದು ಇಷ್ಟು ಅದು ಅಷ್ಟು ಕೊಡ್ತಿರ್ಬೋದು ಅಷ್ಟು ಲೆಕ್ಕ ಜ್ಞಾನಕ್ಕೆ ಹೇಳಕ್ಕೆ ಬರೋದಿಲ್ಲ ಆ ಥರ ಜ್ಞಾನಕ್ಕೆ ಏನು ಹೇಳ್ಬೋದು ಜ್ಞಾನಕ್ಕೆ ಹಾಗೆ ಒಬ್ಬರು ಕೇಳಕ್ಕೆ ಹೋಗೊಂಡು ಬಿಡ್ತಾರೆ ಒಂದು ಕೂಲಿ ಕೆಲಸ ಮಾಡೋಕ್ಕೆ 1000 ಜನ ಕಾಯ್ತಿರ್ತಾರೆ ಎಕ್ಸ್ಪರ್ಟ್ ಇದ್ರೆ ಯಾರ್ದಾರು ಒಬ್ಬನೇ ಇರ್ತಾರೆ ಅವ್ನು ಹುಡುಕೊಂಡು ಇಂಟರ್ನ್ಯಾಷನಲ್ ಇದರಲ್ಲಿ ಬರಬೇಕಾಗುತ್ತೆ ಅರ್ಥ ಆಯ್ತಾ ಆ ರೀತಿ ಕರ್ಮಕ್ಕಿಲ್ಲ ಅವ್ನು ನೀನೋ ನಿಮ್ಮಪ್ಪ ಅಂತಾರೆ ಆ ಥರ ಇನ್ನೂ ನಿನ್ನೋ ಇನ್ನೂ ಚೀಪಾಗಿ ಇನ್ನೂ ಒಳ್ಳೊಂದು ಸಿಗ್ತಾನೆ ಇನ್ನು ಚೀಪಾಗಿ ಸಿಗ್ತಾರೆ ಅಂತ ಹೇಳ್ತಾರೆ ಎಕ್ಸ್ಪರ್ಟ್ಗೆ ಅರ್ಥ ಹೇಳಕ್ಕೆ ಬರೋದಿಲ್ಲ ಲೋಕದಲ್ಲೇ ಜ್ಞಾನಕ್ಕೆ ಮಹತ್ವ ಇದೆ ತ್ಯಾಗೋಹಿ ಧ್ಯಾನ ಜ್ಞಾನ ನಿವೃತ್ತ ಕರ್ಮಾನುಷ್ಠಾನ ಪ್ರಾಪ್ತವು ಕಾರಣತ್ವೇನ ಧ್ಯಾನ ಜ್ಞಾನ ನಿವೃತ್ತ ಕರ್ಮಾನುಷ್ಠಾನ ಪ್ರಾಪ್ತವು ಕಾರಣತ್ವೇನ ಧ್ಯಾನ ಜ್ಞಾನ ನಿವೃತ್ತ ಕರ್ಮಾನುಷ್ಠಾನ ಎಲ್ಲದಕ್ಕೂ ಕೂಡ ಕಾರಣವಾಗೋದ್ರಿಂದ ಅದಕ್ಕೆ ಮುಖ್ಯ ನಚ ಫಲಾತ್ ಸಾಧನ ಶ್ರೇಯ ಫಲಾತ್ ಸಾಧನ ದೊಡ್ಡದೋ ಫಲ ದೊಡ್ಡದೋ ನೀವೇ ಹೇಳಿ ಸಾಧನ ದೊಡ್ಡದೋ ಫಲ ದೊಡ್ಡದೋ ಎರಡರಲ್ಲಿ ಎರಡು ಒಂದೇ ಆದ್ರೆ ಹೇಳಬೇಕು ಎಂಡ್ ಅದೇ ಎಂಡ್ ರಿಸಲ್ಟ್ ಫಲ ಆದ್ಮೇಲೆ ಇದಕ್ಕೇನು ಮಾಡ್ತಾನೆ ಈಗ ಇರ್ಬೋದು ಇದು ನಮ್ಗೆ ಎರಡಿದೆ ಈಗ ಅಡಿಗೆ ಸಾಮಾನು ಕೊಟ್ಟಿದ್ದಾರೆ ಅಡಿಗೆ ಇಟ್ಟಿದ್ದಾರೆ ಯಾವ್ದಕ್ಕೆ ಹೋಗ್ತೀರಾ ಅವೀಗ ಅಡಿಗೆ ಸಾಮಾನಿಗೆ ಹೋಗ್ತೀರೋ ಅಡಿಗೆಗೆ ಹೋಗ್ತೀರೋ ಯಾವ್ದು ದೊಡ್ಡದು ಈಗ ಫಲ ದೊಡ್ಡದು ಇನ್ಫ್ಯಾಕ್ಟ್ ಸಾಧನದ ಸಾಧನ ಉಪಯೋಗ ಆಗೋದು ಯಾವಾಗ ಫಲಕ್ಕೋಸ್ಕರ ಅಂದಮೇಲೆ ಫಲನೇ ಸಿಕ್ಕ ಮೇಲೆ ಇದಾಗಿ ಬಿಡಬೇಕು ಫಲನೇ ಸಿಕ್ಕ ಮೇಲೆ ಸಾಧನಕ್ಕೆ ಯಾರು ಹುಡ್ಕೋಕ್ಕೆ ಹೋಗ್ತಾನೆ ದೇರ್ಫೋರ್ ಇವತ್ತು ಯಾವುದು ಧ್ಯಾನ ಆಗೋದು ಫಲ ಕರ್ಮಫಲ ಸರ್ವಕರ್ಮ ಫಲ ತ್ಯಾಗ ಸಾಧನ ಅಂದಮೇಲೆ ಯಾವ್ದು ದೊಡ್ಡದು ಫಲ ದೊಡ್ಡದು ಈ ಆರ್ಗ್ಯುಮೆಂಟ್ ಇರೋದ್ರೆ ಧ್ಯಾನ ಅನ್ನೋದು ಫಲ ಸರ್ವಕರ್ಮ ಫಲ ತ್ಯಾಗ ಅನ್ನೋದೇನದು ಸಾಧನ ಸಿಂಪಲ್ ನೋಡಿ ಯಾವುದಕ್ಕೆ ಇರ್ಬೋದು ಯಾವುದೇ ಆಗಲಿ ಈಗ ಉದಾಹರಣೆಗೆ ಹೋಗ್ತಾ ಇದ್ದಾನೆ ಈಗ ಮೈಸೂರು ಹೋಗ್ತಿದ್ದಾನೆ ಚನ್ನಪಟ್ಟಣ ಬಂತು ಖುಷಿ ಆಯಿತು ಮದ್ದೂರು ಬಂತು ಇನ್ನೂ ಖುಷಿ ಆಯಿತು ಹತ್ರ ಹತ್ರ ಆಗ್ತಾ ಹೋಗುತ್ತೆ ಅಂತೇಳಿ ಅಲ್ಲಿ ಚನ್ನಪಟ್ಟಣಕ್ಕೆ ಹೋಗೋದು ಯಾವುದಕ್ಕೆ ಉಪಯೋಗ ಆಯ್ತು ಅವನಿಗೆ ಮುಂದುಕೊಳ್ಳೋಕೆ ಉಪಯೋಗ ಆಯ್ತು ಅದೇ ಅಬ್ಸಲ್ಯೂಟ್ ಆದರೆ ಧ್ಯಾನ ಆಗೋದು ಅಬ್ಸಲ್ಯೂಟ್ ಆಯಿತು ಉದಾಹರಣೆಗೆ ಅಡಿಗೆ ಸಾಮಾನು ಎಲ್ಲ ಎಷ್ಟು ಕೊಟ್ಟರು ಕೂಡ ಅದೇನದು ಸಾಧನ ಅಷ್ಟೇನೆ ಊಟನೇ ಬಳಸಿದಾಗ ನಿಮಗೆ ಮತ್ತೊಂದು ಪ್ರಶ್ನೆ ಇಲ್ಲ ಯಾವುದಕ್ಕೆ ಯಾವುದಕ್ಕೆ ಅದಕ್ಕೆ ನಾವು ಧ್ಯಾನ ಅಂತ ಎಲ್ಲಿ ಹೇಳ್ತೀವೋ ನಾವೀಗ ಎಂತ ಧ್ಯಾನ ಹೇಳ್ತಿರೋದು ಅಷ್ಟೇ ಅಲ್ಲ ಯೋಗ್ಯತೆಗೆ ಯಾವ್ದು ಬೇಕೋ ಅದನ್ನೇ ಮನಸ್ಸರಿ ಹೇಳ್ತಿರೋದು ಬೇರೆ ಅಲ್ಲೇ ಅಲ್ಲ ಬರೀ ಧ್ಯಾನ ಅಲ್ಲೇ ಅಲ್ಲ ಹೇಳ್ತಾರೆ ಯಾವ ಧ್ಯಾನ ಈಗ ಬಿಂಬರೂಪಿ ಧ್ಯಾನ ಅಪರೋಕ್ಷ ಜ್ಞಾನ ಧ್ಯಾನ ಆ ಸ್ಟೇಜಲ್ಲಿ ಮಾತಾಡ್ತಿರೋದು ಅದು ಫಲ ಅದು ಫಲ ಅಂದಮೇಲೆ ಅದಕ್ಕಿಂತ ಎಲ್ಲೋ ಏನಾಗ್ಬೇಕು ಅಲ್ಲಿಗೆ ಈಗ ಕಡಿಮೆ ಆಗಲೇಬೇಕು ಫಲಕ್ಕಿಂತ ಉಳಿದ ಎಲ್ಲ ಸಾಧನಗಳೆಲ್ಲ ಕಡಿಮೆನೆ ಸಿದ್ಧಿಗಿಂತ ಸಾಧನ ಕಡಿಮೆ ಉದಾಹರಣೆ ಮೋಕ್ಷ ಇದೆ ಮೋಕ್ಷ ಇದೆ ಸ್ವರ್ಗ ಇದೆ ಅದ್ರಲ್ಲಿ ಯಾವ್ದು ದೊಡ್ಡದು ಯಾಕೆ ಫಲ ಅದು ಇದು ಹೂವಿದ್ದಾಗೆ ಮೋಕ್ಷ ಸ್ವರ್ಗ ಏನಂತ ಕರೆದಿದ್ದಾರೆ ಹೂವಿದ್ದಾಗೆ ಅದನ್ನು ಮೋಕ್ಷ ಅಂತ ಕರೆದಾರೆ ಇದು ಸ್ಟಾಪಲ್ಲೂ ಕೂಡ ಲಾಸ್ಟ್ ಸ್ಟಾಪ್ ಅಂತ ಹೇಳಿದಾಗ ಏನಾಗುತ್ತಾರೆ ಹಾಗೆ ಬರೀ ಸ್ಟಾಪ್ ಅಂದ್ರೆ ರಿಲೇಟಿವ್ ಹೇಳ್ಬೋದು ನಿಮ್ಮ ಪ್ರಕಾರ ಅದು ಲಾಸ್ಟ್ ಸ್ಟಾಪ್ ಅಂದ್ರೆ ಇನ್ನೆಲ್ಲಿಗೆ ಹೋಗುತ್ತೆ ಅಂದ್ರೆ ಷಟ್ಟಿಗೆ ಹೋಗುತ್ತೆ ಷಟ್ಟಿಗೆ ಹೋಗುತ್ತೆ ಅಂತಾರ ಹಾಗೆ ಹೌದಲ್ಲ ಆ ಸ್ಥಳ ನಿಮ್ಮ ಇಬ್ಬರು ಅಪ್ಪ ಆರ್ದೆ ಇವರು ಅರ್ಗ್ಯುಮೆಂಟ್ ಏನಂದ್ರೆ ಎಂತ ಸಿದ್ಧಿ ಇನ್ನೊಂದು ಸಾಧನ ಆಗ್ಬೋದಲ್ಲ ಅಂತ ಕೇಳಿದ್ರೆ ಲಾಸ್ಟ್ ಅನ್ನೋ ಪದ ಉಪಯೋಗಿಸಿದಾಗ ಇನ್ನೊಂದು ಸಾಧನ ಪ್ರಶ್ನೆ ಬರಲಿಲ್ಲ ಗೊತ್ತಾಯ್ತಾ ಬರೀ ಸಾಧನ ಇನ್ನೊಂದಕ್ಕೆ ಉಪಯೋಗ ಆಗ್ಬೋದು ಬರೀ ಇದು ಇದು ಪುಸ್ತಕ ತಂದ ಸಾಧನ ಒಂದು ಹೇಳಿಸ್ಕೊಂಡ ಸಾಧನ ಒಂದಕ್ಕಿಂತ ದೊಡ್ಡದು ತಾರತಮ್ಯ ಇದೆ ಅದರಲ್ಲಿ ಆದರೆ ಇದೇ ಲಾಸ್ಟ್ ಅಂತ ಹೇಳಿದಾಗ ಧ್ಯಾನ ಏನದು ಶ್ರವಣ ಮನನ ಧ್ಯಾನ ಆತ್ಮಾವಾರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿ ಧ್ಯಾಸಿತವ್ಯ ಅದು ಅಲ್ಟಿಮೇಟ್ ಅಂತ ಹೇಳಿದಾಗ ಇದು ಫರ್ದರ್ ಪ್ರಶ್ನೆ ಬರಲೇ ಇಲ್ಲ ಗೊತ್ತಾಯ್ತಾ? ಸೊ ಲಾಸ್ಟನ್ನು ನೆನ್ಪಿಟ್ಕೊಂಡಿದ್ರೆ ಸಮಸ್ಯೆ ಬರೋದಿಲ್ಲ. ನಚ ಫಲಾತ್ ಸಾಧನಂ ಶ್ರೇಯ, ಇಲ್ಲಿ ಎಲ್ಲಿ ಫಲ ಅಂತ ಹೇಳ್ತಾರೋ ಕೊನೆಯ ಫಲಕ್ಕಿಂತ ಯಾವ ಸಾಧನ ಶ್ರೇಷ್ಠ ಅಲ್ಲ. ಅಥೋ ಅಪಿ ಇಯಂ ಸುಸ್ತುತಿ ರೇವ ಇತ್ಯರ್ಥ, ಆದ್ರಿಂದ ಸ್ತುತಿನೇ. ಅರ್ಥ ಏನು? ಫಲಕ್ಕಿಂತ ಸಾಧನ ದೊಡ್ಡದಲ್ಲ ಅಂತ. ಫಲಕ್ಕಿಂತ ಸಾಧನ ದೊಡ್ಡದಲ್ಲ, ಅರ್ಥ ಆಯ್ತಲ್ಲ ಈಗ. ಯಾವ್ದು ದೊಡ್ಡದು ಅಂತ ಅರ್ಥ? ಫಲ ದೊಡ್ಡದು, ಫಲ ದೊಡ್ಡದು, ಸಿಂಪಲ್. ಅದು ಯಾವ್ದು? ಅದು ಕರೆಕ್ಟ್. ಬಟ್ ಸಾಧನ ಯಾವ್ದಕ್ಕೆ ಮಾಡ್ಬೇಕು? ಅದು ಮುಗಿತಲ್ಲ ಅಲ್ಲಿ ಅಷ್ಟೇ. ಅರ್ಥ ಆಯ್ತಾ ಈಗ? ಅಂದ್ರೆ ಅದು ಬಹು ಎಂಡ್ ಆಗೋದಿಲ್ಲ ಈಗ, ಫಲದಲ್ಲಿ ಆದ್ರೆ ಮುಗಿದು ಸಮಸ್ಯೆ ಇಲ್ಲ. ಅಥೋ ಪಿ ಎಂ ಸ್ತುತಿ ರೇವ ಇತ್ಯರ್ಥ, ಅನೇನ ಲಕ್ಷ್ಯಾರ್ಥೋಪಿ ನಿಷ್ಕೃಷ್ಯ ಉಕ್ತೋ ಭವತಿ. ಆದ್ರಿಂದ ಲಕ್ಷ್ಯಾರ್ಥ ಏನದು, ಸ್ತುತಿಗೊಂದು ಲಕ್ಷ್ಯವಾದ ಅರ್ಥ ಏನಿತ್ತು ಧ್ಯಾನ ಅಂತೇಳಿ, ಅದು ನಿಷ್ಕೃಷ್ಯ ಉಕ್ತ ಭವತಿ ಅಂದ್ರೆ ಫರ್ಮ ಅಫರ್ಮ ಹೇಳಿದಾಗಾಯ್ತು. ಆದ್ರಿಂದ ಸಮಸ್ಯೆ ಇಲ್ಲ. ಯಾತಕ್ಕೆ ಇಷ್ಟೆಲ್ಲ ಬಿಡಿಸಿ ಬಿಡಿಸಿ ಹೇಳ್ತಾರೆ ಅಂದ್ರೆ ಬನ್ನಿ, ಎಲ್ಲೂ ಕನ್ಫ್ಯೂಷನ್ ಬರಬಾರದು. ಧ್ಯಾನ ಶ್ರೇಷ್ಠ ಅನ್ನೋ ವಿಚಾರ ಕನ್ಫ್ಯೂಷನ್ ಬಂತು ಅಂದ್ರೆ ಇದು ಸಾಧನೆಗೆ ಪರಿಚಿತ ಆಗಿಬಿಡುತ್ತವೆ. ಕೆಲವರು ಹೇಳ್ತಾರೆ ಊರಿಗೆ ಬಂದಾಗ ಆಷ್ಟಾಪಲ್ಲೆ ಹೇಳ್ಕೊ ಹುಷಾರು ಅಂತ ಹೇಳ್ತಾರೆ. ಇವು ನಮ್ಮ ಬೆಂಗಳೂರು ಅಂತ ನಿಮಗೆ ಯಾವುದೋ ಹಳ್ಳಿಯಲ್ಲಿ ಗೊತ್ತಾಗಲ್ಲ, ನಿಮಗೆ ಒಂದೆರಡು ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಎಷ್ಟೋ ಊರುಗಳಲ್ಲಿ ಒಂದೇ ಸ್ಟಾಪ್ ಕೊಡೋದು, ಜಾಸ್ತಿ ಸ್ಟಾಪ್ ಇರೋದಿಲ್ಲ. ಅದು ದೊಡ್ಡ ದೊಡ್ಡ ಊರುಗಳಲ್ಲಿ ಎಷ್ಟಾಗತ್ತೀವಿ ಸ್ಟಾಪ್ಸು? ಎಲ್ಲೋ ಮೊದಲು ಹೇಳ್ಕೊಂಡ್ರು ಕಷ್ಟ, ಆಮೇಲೆ ಹೇಳ್ಕೊಂಡ್ರು ಕಷ್ಟ. ಅದು ಮಿಡ್ ನೈಟ್ ಅಂತ ಹೊತ್ತಲ್ಲಿ ಹೋದ್ರಂತೂ ಮುಂದೆ ಕೋಲಕ್ಕೆ ಬರ್ತದೆ. ಆ ಥರ ಆಗಿಬಿಡುತ್ತೆ. ಎಷ್ಟೋ ಕಿಲೋಮೀಟರ್ ಗ್ಯಾಪ್ ಇರುತ್ತೆ. ಆದ್ರೆ ನಾವು ಏನ್ ಮಾಡ್ತೇವೆ, ಹುಷಾರಾಗಿರು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ತುಂಬಾ ಹುಷಾರಾಗಿರು ಅಂತ ಹೇಳ್ತಾರೆ. ನಿಂತಲ್ಲಿ ವೇಟ್ ಮಾಡ್ತಿರ್ತೇನೆ ನಾನು ಅಂತ ಹೇಳಿರ್ತಾರೆ. ಅಲ್ಲಿ ಇಳ್ಕೊಂಡೆ ಬೇರೆ ಬಿಟ್ಟು, ಇದ್ರೆ ಬಂದು ಹೋದ್ರೆ ಕಷ್ಟ, ಹಿಂದೆ ಹೋದ್ರೆ ಕಷ್ಟ. ಅವ್ರು ಮಿಸ್ ಮಾಡ್ಕೊಂಡ್ಬಿಡುತ್ತೆ. ಅದು ಮೋಕ್ಷಾಂಬ ತುಂಬಾ ದೂರದ್ದು. ಅದು ಸಾಧನೆ ಬಗ್ಗೆ ಸರಿಯಾಗಿ ತಿಳ್ಕೊಂಡಷ್ಟು ಕೂಡ ಏನಾಗುತ್ತೆ ನಮಗಾಗ ತಿಳಿಸು. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಹೋಗ್ಬಿಟ್ಟಿರ್ತಾರೆ. ಇಲ್ಲಿ ಸಾಮಾನ್ಯ ದಾರಿ ತಪ್ಪಿಲ್ಲ, ಫ್ಲೈಓವರ್ ಇಳಿ ತರ್ತಾರಲ್ಲ, ಎಲ್ಲ ಹಿಡಿದ್ಬಿಟ್ಟು ಎಲ್ಲರೂ ಹೋಗ್ಬಿಡ್ತಾರೆ. ಮತ್ತೆ ಬರೋದೇ ಇಲ್ಲ. ಇದಕ್ಕೆ ಲಿಂಕ್ ಸಿಗ್ಲಿಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಅವರು ಈ ಕಡೆ ಡಿವೈಡರ್ ಬೇರೆ ಇರುತ್ತೆ, ಈ ಕಡೆ ಬರಲಿಕ್ಕೆ ಬರೋದಿಲ್ಲ. ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ 10-20 ಕಿಲೋಮೀಟರ್ ಹೆಚ್ಚು ಕಡಿಮೆ ಹೋಗ್ಬಿಡ್ತಾರೆ. ಕೆಲವು ಸರ್ತದ್ದು ದಾರಿ ತಪ್ಪು ಹೋಗ್ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ. ಯಾಕಾಗುತ್ತೆ? ಅಲ್ಲೇ ಡಿವೇಶನ್ ಮೊದಲಿಂದ ತೊಗೊಂಡಿರ್ಬೇಕು ಅವನು. ಅಲ್ಲಿ ಡೈರೆಕ್ಟ್ ಡಿವೇಶನ್ ತೊಗೊಳಕ್ ಬರೋದಿಲ್ಲ. ಎಷ್ಟೋ ಕಿಲೋಮೀಟರ್ ಡಿವೇಶನ್ ತೊಗೊಳ್ಬೇಕಾಗತ್ತೆ. ಅದೆಲ್ಲ ಎಚ್ಚರಿಕೆ ಅದಕ್ಕೆ ಬೇಕು ಅಂದ್ರೆ ಅಲ್ಲಿ ಟೈಮು ಅದು ಅರ್ಜೆಂಟ್ ಬೇರೆ ಇರುತ್ತೆ. ಅಂಥವತ್ತಲ್ಲಿ ಏನು ಮಾಡ್ತಾರೆ, ಅರ್ಜೆಂಟ್ ಬೇರೆ ಇರುತ್ತೆ, ಪೆಟ್ರೋಲ್ ಬೇರೆ ಕಡಿಮೆ ಇರುತ್ತೆ. ಇವೆಲ್ಲ ಸೇರ್ಕೊಂಡ್ಬಿಟ್ರೆ ಭಾರಿ ಕಟ್ ಒಂದಕ್ಕೊಂದು ಆ್ಯಡ್ ಆಗಿಬಿಟ್ಟು ತಲೆ ಕಟ್ಟೋದಾಗಿಬಿಡುತ್ತೆ. ಹಾಗಾಗಬಾರ್ದು. ನಿಷ್ಕರ್ಷ ಆಯುಷ್ಯ ಕಡಿಮೆ ಇರುತ್ತೆ. ಪೆಟ್ರೋಲ್ ಕಡಿಮೆ ಇದ್ರೆ ಆಯುಷ್ಯ ಕಡಿಮೆ ಇದ್ದಾಗ ಲೆಕ್ಕ. ಕಡಿಮೆ ಆಯುಷ್ಯ ಇದ್ದಾಗ ಭಾರಿ ಹೇಳ್ಬಿಟ್ಟು ಏನು ಮಾಡ್ತಾರೆ ನೋಡು, 80-90 ವರ್ಷ ಆಗಿದೆ, 25 ವರ್ಷ ಶಾಸ್ತ್ರ ಸರಿ ಹೋಗುತ್ತೆ ಕೇಳಿದ್ರೆ 20 ವರ್ಷ ಯಾವ್ದು 25 ವರ್ಷ ಹೋಗ್ತಾರೆ ಅವನು ಪಾಪ. 20 ವರ್ಷ ಇರೋದೇ ಸಾಧ್ಯತೆ ಇಲ್ಲ. ಆದ್ರಿಂದ ಸಾಧ್ಯ ಇಲ್ಲ. ಹೇಳ್ತಾ ದಡ್ಡ ಇದ್ದಾರೆ ಅವನಿಗೆ ಹೇಳಿಬಿಟ್ರೆ ಅವ್ರಿಗೂ ಸಾಧ್ಯ. ದಡ್ಡ ಕೆಪಾಸಿಟಿ ಇಲ್ಲ, ಇವನಿಗೆ ಟೈಮ್ ಇಲ್ಲ. ಭಾರಿ ಬಿದ್ದಂತ ಟೈಮ್ ಇಲ್ಲ, ಅವ್ರಿಗೆ ಟೈಮ್ ಇದೆ ದಡ್ಡ ಅವನು. ಅರ್ಥ ಆಯ್ತಾ? ಈಗ ಆ ಥರ ಸಾಧನೆ ಯಾವಾಗ ಯೋಚನೆ ಮಾಡಬೇಕು. ಯಾರ್ಯಾರು ಯಾವ್ದನ್ನು ಹೇಳ್ತಾರೆ ಅನ್ನೋದ್ರ ಮೇಲೆ ಅದೇನು ಹೇಳ್ತಾ ಬಂದಿದ್ದೀಗ. ಇದು ಆಗದೆ ಹೋದರೆ, ಅದು ಆಗದೆ ಹೋದರೆ ಜಾತಕ್ಕೆ ಹೇಳ್ತಿರೋದು? ನಿನ್ನ ಕೆಪಾಸಿಟಿ ನೋಡ್ಕೊಂಡು ಸಾಧನೆ ಮಾಡು ಅಂತ ಹೇಳೋದಕ್ಕೆ. ಭಾಷ್ಯಂ ಕೇವಲ ಧ್ಯಾನ ಫಲತ್ಯಾಗ ಯುಕ್ತಂ ಧ್ಯಾನವಧಿಕಂ. ಕೇವಲ ಧ್ಯಾನಕ್ಕಿಂತ ಫಲತ್ಯಾಗದಿಂದ ಕೂಡಿದ ಧ್ಯಾನ ಅನ್ನೋದು ತುಂಬ ಶ್ರೇಷ್ಠ. ಧ್ಯಾನಯುಕ್ತ ತ್ಯಾಗ ಏವ ಚಾತ್ರೋಕ್ತ. ಅದಕ್ಕೆ ಕೇವಲ ಧ್ಯಾನಕ್ಕಿಂತ ಫಲತ್ಯಾಗಯುಕ್ತವಾದ ಧ್ಯಾನ ಅನ್ನೋದು ತುಂಬ ಶ್ರೇಷ್ಠ. ಇವತ್ತು ಉಳಿದ ದಿವಸ ಧ್ಯಾನ ಕೂತಿರ್ತಾನೆ ಬೆಳಿಗ್ಗೆ, ಅವನಿಗೊಂದಿದೆ ಮುಂದೆ ನೈವೇದ್ಯ ಮಾಡಬೇಕು, ಮತ್ತೆ ಆಫೀಸ್ಗೆ ಹೋಗೋರು ಯಾರೋ ಇದ್ದಾರೆ ಅವೆಲ್ಲ ಸೇರ್ಕೊಂಡಿದೆ, ಲಿಂಕ್ ಇದೆ. ಸೊ ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಬೇಕಾಗಿದೆ. ಏಕಾಸಿ ಧ್ಯಾನ ಕೂತಾಗ ಏನಿಲ್ಲ, ಯಾತಕ್ಕೆ ಊಟ ತಿಂಡಿ ವ್ಯವಸ್ಥೆನೇ ಇಲ್ಲ ಅಂತಿರ್ತಾಗೇನೆ ಅವನೇನು ಮಾಡ್ತಾನಾಗ ಹೆಚ್ಚು ಡೀಪಾಗಿ ಕಾನ್ಸಂಟ್ರೇಟ್ ಮಾಡಕ್ಕೆ ಬರುತ್ತಾ? ಗೊತ್ತಾಯ್ತಾ? ಯಾಕೆ ಒಂದು ಕಡೆ ಇಳಿಯೋ ಯೋಚನೆ ಬಂದರೆ ಇವತ್ತು ಒಳ್ಳೆ ಬಸ್ ಒಂದು ಕಡೆ ಚೇಂಜ್ ಮಾಡಬೇಕು ಅಂತ ಹೇಳಿದಾಗ ನಿದ್ದೆ ಮಾಡಕ್ಕೆ ಬರೋದಿಲ್ಲ ರಾತ್ರಿ. ಯಾತಕ್ಕೆ? ಆ ಡ್ರೈವರ್ಗೆ ಹೇಳಿರ್ತಾರೆ, ಎಲ್ಲರೂ ಹೇಳಿರ್ತಾರೆ, ಸ್ಟಿಲ್ ಡೌಟ್. ಅಕಸ್ಮಾತ್ ಅವ್ರು ಬರ್ತು ಬಿಟ್ರೆ ಅದಕ್ಕೆ ತಾನೇ ಎದ್ದು ಕೂತಿರ್ತಾರೆ ಕೊನೆಗೆ. ಯಾಕಂದ್ರೆ ಅವರೆಲ್ಲ ಹೋಗೋದು ನಾನು ತಾನೇ ಅಂತ ಯೋಚನೆ ಮಾಡ್ತಾರೆ. ಆದರೆ ಲಾಸ್ಟ್ ಸ್ಟಾಪಲ್ಲಿ ಹೋಗಿ ಇಳಿಯೋದಾದ್ರೆ ಏ ಯೋಚನೆ ಎಲ್ಲರೂ ಹೇಳೋದಿಲ್ಲ. ಯಾತಕ್ಕೆ ಅವರು ಲಾಸ್ಟ್ ಅವರೇ ಒತ್ತಡಿಸ್ತಾರೆ ಅಂತ ಗೊತ್ತವ್ರಿಗೆ. ತೀರಾ ಲಾಸ್ಟ್ ಸ್ಟಾಪಲ್ಲಾದರೆ ಹೆಚ್ಚು ಹೊರಗೆ ಹೋಗೋದು ಹೋಗ್ತಾರೆ, ಬಿಡೋದಿಲ್ಲ. ಮೊದಲಾದರೆ ಆಪ್ಷನ್ ಇರುತ್ತೆ. ಆ ಥರ ಯೋಚನೆ ಇರಬೇಕು. ಫಲತ್ಯಾಗ ಮಾಡೋದು ಬಿಟ್ಟಷ್ಟು ಕೂಡ ಭಾರಿ ಸಾಧನೆ ಶ್ರೇಷ್ಠ. ಧ್ಯಾನಯುಕ್ತ ತ್ಯಾಗ ಏವ ಚಾತ್ರೋಕ್ತ. ಎಲ್ಲ ದೇವರು ಧ್ಯಾನ ಭಕ್ತಿ ಬಿಟ್ಟು ವೈರಾಗಿ ಬಿಟ್ಟು ಏನು ಕೆಳಗೆ ಏನದು ಲೌಕಿಕ ಅಷ್ಟೇ, ಸ್ವರ್ಗಾದಿಗಳಿಗೆ ಕೇಳಿದ್ರು ಬೇಡ ಅಂತ ಹೇಳ್ಬೇಕು, ಅಷ್ಟು ಮಟ್ಟಿಗೆ ಇರಬೇಕು. ಅದೇ ಧ್ಯಾನಯುಕ್ತ ತ್ಯಾಗ ಏವ ಚಾತ್ರೋಕ್ತ. ಎಲ್ಲೆಲ್ಲಿ ಕೊಂಡಾಡ್ತಾರೋ ಇನ್ನೊಂದು ಅರ್ಥ ಮಾಡೋಣ ಅಂತ ಹೇಳಿದ್ರು. ಏನರ್ಥ? ಸರ್ವಕರ್ಮ ಫಲ ಫಲ ತ್ಯಾಗ ಭಾರಿ ಶ್ರೇಷ್ಠ ಅಂತ ಹೇಳಿದ್ರೆ ಧ್ಯಾನಯುಕ್ತವಾದ ಸರ್ವಕರ್ಮ ಫಲತ್ಯಾಗ ಅಂತ ಅರ್ಥ. ಅವ ಸಮಸ್ಯೆ ಇಲ್ಲ. ಬರೀ ಧ್ಯಾನ ಬರೀ ಸರ್ವಕರ್ಮ ಫಲತ್ಯಾಗ ತಗೊಂಡ್ರೆ ಯಾವ್ದು ದೊಡ್ಡದು? ಧ್ಯಾನ ದೊಡ್ಡದು. ಸರ್ವಕರ್ಮ ಫಲತ್ಯಾಗ ಭಾರಿ ದೊಡ್ಡದು ಅಂತ ತಕ್ಷಣ ಎಲ್ಲರೂ ಹೇಳಿದ್ರೆ ಪ್ಲಸ್ ಧ್ಯಾನ ಅದು ದೊಡ್ಡದು. ಅರ್ಥ ಆಯ್ತಾ? ಪ್ಲಸ್ ಧ್ಯಾನ ದೊಡ್ಡದು. ಮತ್ತೆ ಇನ್ಕ್ರಿಮೆಂಟ್ ಹೇಳಿದ್ರೆ ಇನ್ಕ್ರಿಮೆಂಟ್ ಶಬ್ದಕ್ಕೆ ಅರ್ಥ ಏನು? ಬಂದಿದ್ದು ಪ್ರಿಸರ್ವ್ ಮಾಡಿ ಮುಂದಕ್ಕೆ ಹೋಗ್ತಾನೋ ಕಡಿಮೆ ಕೊಟ್ಟರೆ ಇನ್ಕ್ರಿಮೆಂಟ್ ಅಂತ ಕರೀತಾರೆ ಯಾರು, ಹೆಚ್ಚು ಕೊಟ್ಟರೆ ಮಾತ್ರ ಇನ್ಕ್ರಿಮೆಂಟ್ ಆಗೋ, ಅದು ಇನ್ಕ್ರಿಮೆಂಟ್ ಆಗಬೇಕಾದ್ರೆ ಸರ್ವಕರೋ ಫಲತ್ಯಾಗ ಧ್ಯಾನ ಸಮೇತ ಸೇರಿದಾಗ ಜಾಸ್ತಿ ಆಯಿತು. ತಥಾಚ ಗೋಪವನ ಶಾಖಾಯ, ಬರೀ ಇಷ್ಟೆಲ್ಲ ಯುಕ್ತಿ ಕೊಡೋದಷ್ಟೇ ಅಲ್ಲ, ಅನ್ಯಥಾ ಕಥಂ ತ್ಯಾಗಾತ್ ಶಾಂತಿರನಂತರಂ ಬಿಚ್ಚಿ ಉಚ್ಯತೆ. ಇಲ್ಲೇ ವಾಕ್ಯ ನೋಡಿ, ತ್ಯಾಗಾದಷ್ಟ ಮೋಕ್ಷ ಸಿಗುತ್ತೆ ಅಂತ ಹೇಳಿಬಿಟ್ರು. ತ್ಯಾಗಾದಷ್ಟ ಮೋಕ್ಷ ಎಲ್ಲಿ ಸಿಗುತ್ತೆ ಗೊತ್ತಾಯ್ತಾ? ಧ್ಯಾನಾದಷ್ಟ ಜ್ಞಾನವನ್ನು ಮೋಕ್ಷ ಸಿಗುತ್ತೆ. ಈ ತ್ಯಾಗ ಯಾವ ತ್ಯಾಗ ಇದು? ಸಾಧನೆ ಧ್ಯಾನದಿಂದ ಕೂಡಿದ ತ್ಯಾಗ ಅಂತ ಅಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿದ. ಅರ್ಥ ಮಾಡೋ ಕ್ರಮ ಬಹಳ ಇಂಪಾರ್ಟೆಂಟ್. ಕಥಂಚ ಧ್ಯಾನಾತ್ ಅಧಿಕ ಆಧಿಕ್ಯಂ, ಏನು ಮಾಡಿದ್ರೆ ಧ್ಯಾನಕ್ಕಿಂತ ಅಧಿಕ ಬರಲಿಕ್ಕೆ ಸಾಧ್ಯ ಇಲ್ಲ. ತಥಾಚ ಗೋಪವನ ಶಾಖಾಯಾಮ್, ಗೋಪವನ ಶಾಖಾದಲ್ಲಿ ಹೇಳಿದ್ದಾರೆ, ಧ್ಯಾನಾತ್ತು ಕೇವಲ ತ್ಯಾಗಯುಕ್ತಂ ತದಧಿಕಂ ಭವೇತಿ. ಕೇವಲ ಧ್ಯಾನಕ್ಕಿಂತ ತ್ಯಾಗಯುಕ್ತವಾದಂತಹ ಧ್ಯಾನ ಅನ್ನೋದು ತುಂಬ ಶ್ರೇಷ್ಠವಾದದ್ದು. ಪ್ರಕಾರಾಂತರೇಣ ವ್ಯಾಖ್ಯಾತಿ ಕೇವಲೇತಿ. ತ್ಯಾಗರಹಿತಾತ್ ಧ್ಯಾನಾತ್, ತ್ಯಾಗರಹಿತವಾದ ಧ್ಯಾನ ಬೇರೆ, ತ್ಯಾಗ ಸಹಿತವಾದ ಧ್ಯಾನ ಬೇರೆ. ಅಲ್ಲಿ ಕಂಪೇರ್ ಮಾಡಿದಾಗ ಅಲ್ಲಿ ದೊಡ್ಡದು. ನಾನು ಕುತೋ ಧ್ಯಾನಾತಿಥಿ ಕೇವಲಸ್ಯ ನಿರ್ಧಾರಣ ಕುತಶ್ಚ ಕರ್ಮಫಲ ತ್ಯಾಗ ಇತಿ ತತ್ಸಹಿತ ಧ್ಯಾನ ಲಕ್ಷಣ ತ್ಯಾಗಸ್ಯ ವಾ ಧ್ಯಾನ ಸಾಹಿತ್ಯೇನ ಉಪಸ್ಕಾರ ಇತ್ಯತಃ ಪ್ರತಿಜ್ಞಾಪೂರ್ವಕಮಃ ಧ್ಯಾನೇತಿ. ಇದೆಲ್ಲ ಯಾತಕ್ಕೆ ಅಂದರೆ ಉತ್ತರ ಕೊಡ್ತಾರೆ. ತ್ಯಾಗಯುಕ್ತಂ ಧ್ಯಾನಂ ಧ್ಯಾನಯುಕ್ತ ತ್ಯಾಗ ಇತಿ. ತ್ಯಾಗಯುಕ್ತವಾದ ಧ್ಯಾನ, ಧ್ಯಾನಯುಕ್ತವಾದ ತ್ಯಾಗ, ಡಿಫ್ರೆನ್ಸ್ ಇದೆ ಅದರೊಳಗೆ. ಆ ರೀತಿ ಅರ್ಥ ಮಾಡಿಕೊಂಡು ಇದು ದ್ವಿವಿಧಸ್ಯ ಉಕ್ತಂ ಪ್ರಕಾರದ್ವಯಂ ಸೂಚಯತಿ. ಅನ್ಯಥಾ ಕೇವಲ ತ್ಯಾಗ ಅಂಗೀಕಾರೆ, ಬರೀ ತ್ಯಾಗ ಅಂತ ಒಪ್ಪಿಕೊಂಡ್ರೆ ಹಿಂದೆ ಹೇಳಿದಕ್ಕೆ ವಿರೋಧ ಬರೋದ್ರಿಂದ ಆ ಮಾತು ಹೇಳಬಾರದು. ಕಥಂಚ ಇತ್ಯತ್ರ ಅಪಿ ಅನ್ಯಥಾ ಇತಿ ವರ್ತತೆ. ಕಥಂಚ ಅಂತ ಹೇಳಿದಾಗ ಅಲ್ಲಿ ಕಥಂ ಅನ್ಯಥಾ ಅಂತ ಸೇರಿಸ್ಕೋಬೇಕು ಅಂತ ಅರ್ಥ. ನ ಕೇವಲಂ ಅನ್ಯಥಾ ಅನುಪತ್ಯಾಯಂ ಅರ್ಥ ಸಿದ್ಧ ಕಿಂ ತರ್ಹಿ ಶ್ರುತ್ಯಾಪೀತ್ಯಾ. ಇದೆಲ್ಲ ಏನು ಯುಕ್ತಿಯಿಂದ ಹೇಳಿದ್ದಷ್ಟೇ ಅಲ್ಲ, ಆಗಬರೋ ಇದೆ ಅಂತ ಹೇಳ್ತಾ ಇತ್ತು. ಯುಕ್ತಿ ಹೇಳಿ ಇಷ್ಟತ್ತಿರ್ಲಿಕ್ಕೆ ಹೇಗೆ ಸಾಧ್ಯ ಬರ್ತದೆ ನಿಮಗೆ ನೋಡು ಟೈಮ್ ಟೇಬಲ್ ಅಂದ್ರೆ ಹೇಗೋ ಹಾಗೆ. ಇಷ್ಟತ್ತಿರ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದೆಲ್ಲ ಯುಕ್ತಿ. ಟೈಮ್ ಟೇಬಲ್ ನೋಡೋಂಬೋದೇನದು ಆಗಮ. ಆದ್ದರಿಂದ ಆಗಮನೂ ಕೊಟ್ಟು ಮಾಡ್ತಾ ಇದ್ದಾರೆ. ಅನ್ಯಥಾ ಇತಿ ವರ್ತದೆ, ನ ಕೇವಲ ಕೇವಲ ಅನ್ಯಥಾರೂಪತ್ಯಾಯ ವರ್ತದೆ ಕಿಂ ತರ್ಹಿ ಶ್ರುತ್ಯಾಪಿ. ಯಾವುದು ಆಗಮದಲ್ಲೂ ಕೂಡ ಶ್ರುತಿ ತಥಾಚೆ ಆದ್ಯಂ ಅನ್ಯಥಾನುಪತ್ತಿಂ ಉಪಪಾದಯತಿ ನಹಿ ಇದಿ. ಅದಕ್ಕೆ ಮೊದಲಿಂದ ಹೇಳ್ತಾರೆ, ಬರೀ ಸರ್ವಪರ ಬ್ರಹ್ಮತ್ಯಾಗ ಆದ ತಕ್ಷಣ ಎಲ್ಲಿ ನಿಮಗೆ ಶಾಂತಿ ಸಿಗುತ್ತೆ, ಮೋಕ್ಷ ಸಿಗುತ್ತೆ? ಸಾಧ್ಯ ಅಲ್ಲ. ತತಶ್ಚ ಅಪರೋಕ್ಷಂ ಇತ್ಯುಕ್ತೆ ಶ್ರುತಿ ವಿರೋಧಾದಿತಿ ಭಾವ. ಅಪರೋಕ್ಷ ಜ್ಞಾನ ಬರೋದು ಧ್ಯಾನ ಆದಮೇಲೆ ಅಂತ ಹೇಳಿರೋದ್ರಿಂದ ಅಪರೋಕ್ಷ ಜ್ಞಾನ ಬರೋದು ಆದಮೇಲೆ ಮೋಕ್ಷ. ಇಲ್ಲಿ ಸರ್ವಕರ್ಮ ಫಲತ್ಯಾಗ ಅನ್ನೋದು ಧ್ಯಾನಕ್ಕೆ ಸಾಧನ, ಧ್ಯಾನದಿಂದ ಅಪರೋಕ್ಷ ಜ್ಞಾನ, ಅದರಿಂದ ಮೋಕ್ಷ. ಎಷ್ಟು ಹಿಂದಿದೆ ಸ್ಟೆಪ್ ಇದು, ಅದಕ್ಕೆ ಆ ರೀತಿ ಅರ್ಥ ಮಾಡಲಿಕ್ಕೆ ಹೋಗಬಾರ್ದು. ಇದರೆಲ್ಲ ತಿಳ್ಕೊಂಡ್ಮೇಲೆ ನಮಗೆ ಯಾವುದನ್ನು ಮಾಡಬೇಕು ಅಂತ ಗಟ್ಟಿ ಆಗುತ್ತೆ. ಇದೆಲ್ಲ ತಿಳ್ಕೊಂಡ್ಮೇಲೆ ಯಾವುದಕ್ಕೆ ಕಾನ್ಸಂಟ್ರೇಷನ್ ಕೊಡಬೇಕು ಅಂತ ಅರ್ಥ ಆಗುತ್ತೆ. ಉಕ್ತಾಂಗೀಕಾರೇ ಕಥಮೇತದ ಅನುಪತ್ಯ ಭಾವ ಆಹಚೇತಿ. ತ್ಯಾಗಾದಿತಿ ಸಂಬಂಧ ಜ್ಞಾನ ಮಾತ್ರ ವ್ಯವಧಾನೇತಿ ಭಾವ. ದ್ವಿತೀಯ ಅನುಪತ್ತಿಸ್ತು ತಯೋಸ್ತು ಇತಿ ಉಪವಾದಿ ತೈವ. ಮೊದಲ ಅನುಪತ್ತಿ ಹೇಗೆ ಸಾಧನೆ ಸಾಧ್ಯ, ಸಾಧ್ಯ ಇಲ್ಲ ಆದ್ದರಿಂದ ಧ್ಯಾನ ಸಹಿತ ಅಂತ ಸೇರಿಸ್ಕೋಬೇಕು ಅಂತ ಹೇಳಿ. ಎರಡನೇದು ತಯೋಸ್ತು ಹಿಂದೆ ಹೇಳಿದ್ದಾರೆ, ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ ಅಂತ ಹೇಳಬೇಕಾದ್ರೂ ಕೂಡ ಕರ್ಮಯೋಗ ಕರ್ಮ ಸನ್ಯಾಸದಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠ ಅಂತ ಯಾತಕ್ಕೆ ಹೇಳಿದರು ಅಂದರೆ ಅದನ್ನ ಇಲ್ಲಿ ಕರ್ಮಯೋಗದಲ್ಲಿ ಎರಡು ಸೇರ್ಕೊಂಡ್ಬಿಡುತ್ತೆ. ಕರ್ಮ ಸನ್ಯಾಸದಲ್ಲಿ ಕರ್ಮ ಇಲ್ಲೇ ಇಲ್ಲ, ಕರ್ಮಯೋಗದಲ್ಲಿ ಕರ್ಮಯೋಗ ಪ್ಲಸ್ ಸನ್ಯಾಸ ಸೇರುತ್ತೆ. ಅದೇ ತರಹನೇ ಧ್ಯಾನದಲ್ಲಿ ಸರ್ವಕರ್ಮಫಲ ತ್ಯಾಗ ಸೇರ್ಕೊಂಡ್ಬಿಟ್ಟಿದೆ, ಅದು ಸರ್ವಕರ್ಮಫಲ ಧ್ಯಾನ ಸೇರಬೇಕು ಅಂತಿಲ್ಲ. ಧೇರ್ಫೋರ್ ಇದು ದೊಡ್ಡದು. ಹೇಳಿದ್ದಾರೆ ಧೂಮ ಇದ್ದಲ್ಲೆಲ್ಲ ಒನ್ನೆ ಇರಬೇಕು ಅಂತ ನಿಯಮ ಇದೆ, ಒನ್ನೆ ಇದ್ದಲ್ಲೆಲ್ಲ ಇಲ್ಲ. ಆದ್ದರಿಂದ ಯಾವ ಶ್ರೇಷ್ಠ ಆಗ ವ್ಯಾಪ್ತಿಗೆ, ಎತ್ರ ಧೂಮ ತತ್ರ ಒನ್ನೆ ಅನ್ಬೇಕೆ ಹೊರತು ಎತ್ರ ಒನ್ನೆ ತತ್ರ ಧೂಮ ಅಂತ ಅನ್ಬಾರ್ದು. ಆ ರೀತಿ ಧ್ಯಾನ ಸರ್ವಕರ್ಮ ಫಲ ತ್ಯಾಗ ನಹಿ ತ್ಯಾಗ ಮಾತ್ರ ಅನಂತರಮೇವ ಮುಕ್ತಿರ್ಭವತಿ ಭವತಿ ಚ ಧ್ಯಾನ ಯುಕ್ತಾತ್. ಬರೀ ಕರ್ಮಫಲ ತ್ಯಾಗ ಮಾಡಿದ ಮಾತ್ರಕ್ಕೇನೆ ಮುಕ್ತಿ ಸಿಗೋದಿಲ್ಲ, ಧ್ಯಾನದಿಂದ ಮಾಡಿದರೆ ಮಾತ್ರ ಸಾಧ್ಯ. ಮತ್ತು ಸರಿಯಾದ ಕರ್ಮಫಲ ತ್ಯಾಗ ಮಾಡಬೇಕಾದ್ರೂ ಕೂಡ ಒಂದು ಕಡೆ ಧ್ಯಾನ ಇದ್ರೆ ಮಾತ್ರ ಸಾಧ್ಯ. ಅರ್ಥ ಆಯ್ತಾ? ಸುಮ್ಮನೆ ತ್ಯಾಗ ಮಾಡಿದ್ರು, ನವಕೋಟಿ ಇತ್ತು, ತ್ಯಾಗ ಮಾಡಲಿಲ್ಲ ಮೊದಲವರು. ಯಾವಾಗ ನಾರಾಯಣ ಬೇಕು ಅಂತ ಗೊತ್ತು ಅವಾಗ ತ್ಯಾಗ ಮಾಡಿದ್ರು. ಅರ್ಥ ಆಯ್ತಾ? ಇದು ಸರ್ವಕರ್ಮ ಫಲ ತ್ಯಾಗ ರಿಲೇಟಿವ್ ಟರ್ಮ್. ಅದು ಒಂದಿದ್ರೆ ಮಾತ್ರ ತ್ಯಾಗ ಮಾಡಲಿಕ್ಕೆ ಬರೋದು, ಆದರೆ ಬರೀ ಧ್ಯಾನ ಆಗಲ್ಲ ಗೊತ್ತಾ? ಎಂಡ್ ಅದು ಸರ್ವಕರ್ಮ ಫಲ ತ್ಯಾಗಕ್ಕೆ ಧ್ಯಾನದ ಕಾನ್ಸೆಪ್ಟ್ ಇದ್ರೆ ಮಾತ್ರ ಸಾಧ್ಯ, ಆದ್ದರಿಂದ ಮಾಡಲಿಕ್ಕೆ ಬರುತ್ತೆ. ಗೊತ್ತು ಯಾರು ಕರೆದ್ರೆ ಊಟಕ್ಕೆ ಹೋಗ್ತಾ ಇಲ್ಲ, ಯಾತಕ್ಕೆ ಅಂದರೆ ಬೇರೆ ಬೇರೆ ರಸ್ತೆ ಆಗಿದೆ ಆಗಲಿ ಅವನಿಗೆ ಗೊತ್ತಾಯ್ತಿಲ್ಲ. ಎಲ್ಲೆಲ್ಲೋ ಕರಿತಿರ್ತಾರೆ ಅದಕ್ಕೆ ಹೋಗೋದಿಲ್ಲ, ಯಾಕೆ ಇದೊಂದು ಗಟ್ಟಿಯಾದ ಜಾಗ ಹಿಡ್ಕೊಂಡ್ಬಿಟ್ಟಿದ್ದಾರೆ ಆಗಲೇ ಅವನು ಸೇಫ್ ಅವನು. ಸೊ ಧ್ಯಾನ ಅವಾಗ ಆ ಸೇಫ್ ಇರೋದ್ರಿಂದ ಡೈವರ್ಟ್ ಆಗೋದಿಲ್ಲ ಮೈಂಡ್ ಅವನಿಗೆ. ಯಾವ ಹುಡುಗರು ಕಳಿಸ್ತಿರ್ತಾರೆ ಸರ್, ತಾನು ಹೋಗೋದಿಲ್ಲ ಅಂತ. ತನ್ನ ವ್ಯವಸ್ಥೆ ಬೇರೆ ಇದೆ ಎಂದು ನಿಶ್ಚಿತ ಇದ್ದವನಿಗೆ ಎಂದೂ ಮನಸ್ಸು ಡೈವರ್ಟ್ ಆಗೋ ಚಾನ್ಸಸ್ ಇರೋದಿಲ್ಲ. ನಹಿ ಭವತಿಗೆ ಧ್ಯಾನ ಯುಕ್ತ, ಅದಕ್ಕೆ ಧ್ಯಾನದಿಂದ ಕೂಡಿದ ಫಲತ್ಯಾಗ ಇದ್ದರೆ ಮಾತ್ರ ಸಾಧ್ಯನೇ. ಕೇವಲ ತ್ಯಾಗ ಸ್ತುತಿರೇವಂ ಭವತಿ, ಅದರಿಂದನೇ ಕೇವಲ ತ್ಯಾಗಕ್ಕೆ ಸ್ತುತಿ ಮಾಡಿದ್ದಾರೆ ಅಷ್ಟೇ. ಅಷ್ಟಾದರೂ ಮಾಡಯ್ಯ ಹೋಗಲಿ ಅಂತ ಹೇಳಿದ ಹಾಗೆ. ಯಥ ಅನೇನ ಯುಕ್ತೋ ಜೇತ ನಾಣ್ಯಥಾ ಇತ್ಯುಕ್ತೆ ಹೇಳ್ತಾರೋ, ಯಥ ಅನೇನ ಯುಕ್ತೋ ಜೇತ ನಾಣ್ಯಥಾ ಇತ್ಯುಕ್ತೆ. ಇವನ ಜೊತೆ ಸೇರಿದರೆ ಗೆಲ್ತಾನೆ, ಇಲ್ಲದವ್ರು ಗೆಲ್ಲೋದಿಲ್ಲ. ಇವನ ಜೊತೆಗೆ ಸೇರಿದರೆ ಗೆಲ್ತಾನೆ, ಇಲ್ಲದವ್ರು ಗೆಲ್ಲೋದಿಲ್ಲ ಅಂತ ಹೇಳಿದಾಗ ಸೇರೋ ಪದಾರ್ಥ ಯಾವಾಗಲೂ ಏನಾಗಿರುತ್ತದೋ ಕಮ್ಮಿ ಆಗಿರುತ್ತೆ. ಇದ್ರ ಜೊತೆಗೆ ಸೇರಿದಾಗ ಮಾತ್ರ ಈ ಮಾತು ಮಹಾಭಾರತದಲ್ಲಿ ಬರುತ್ತೆ. ಅಜೇಯೋಹಿ ಅರ್ಜುನ ಸಂಖ್ಯೆ, ಕರ್ಣ ದುರ್ಯೋಧನೆಲ್ಲ ಮಾತಾಡ್ಕೋತಾರೆ. ಅಜೇಯೋಹಿ ಅರ್ಜುನ ಸಂಖ್ಯೆ, ಸಂಖ್ಯೆ ಅಂದರೆ ಯುದ್ಧ, ಯುದ್ಧದಲ್ಲಿ ಅರ್ಜುನ ಅಜೇಯ ಯಾವಾಗ ಗೊತ್ತಾ? ಪೃಷ್ಠಗೋಪೇ ರುಕೋದರೆ, ಹಿಂದೆ ಭೀಮಸೇನೆ ಇದ್ದಾಗ. ಅರ್ಥ ಆಯ್ತಾ? ಸೊ ಯಾರು ಶ್ರೇಷ್ಠ ಆಯ್ತು ಈಗ? ಭೀಮಸೇನೆ ಶ್ರೇಷ್ಠ, ಸರ್ವಕಾರ ಫಲ ತ್ಯಾಗ ಶ್ರೇಷ್ಠ, ಧ್ಯಾನ ಇದ್ದಾಗ ಅಂತ ಹೇಳಿದಾಗ ಯಾವ ಶ್ರೇಷ್ಠ ಆಯ್ತು? ಧ್ಯಾನ ಶ್ರೇಷ್ಠ ಆಯ್ತು. ಆದ್ದರಿಂದ ಅದೇ ಇರಬೇಕು. ಯಥ ಅನೇನ ಯುಕ್ತೋ ಜೇತ ನಾಣ್ಯಥಾ ಇತ್ಯುಕ್ತೇ, ಇದರಿಂದ ಕೂಡಿದ್ರೆ ಗೆಲ್ತಾನೆ, ಇಲ್ಲದವ್ರು ಗೆಲ್ಲೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಇಷ್ಟೇಳಿ ಈ ಭಕ್ತನಿಗೆ ಏನೇನು ಗುಣ ಇರುತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವಿಷ್ಟು ಕೂಡ ನಮಗೆ ಇವೆಲ್ಲ ಕಾಣೋದಿಲ್ಲ, ಜ್ಞಾನಭಕ್ತಿ ಕಣ್ಣಿಕಾಣ ಪದಾರ್ಥಗಳಲ್ಲ, ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದಿಷ್ಟು ಒಳ್ಳೆ ಪಟ್ಟಿ ಕೊಡ್ತಾರೆ, ನಾಳೆ ಪಟ್ಟಿ ಇರುತ್ತೆ ನೋಡಿದರೆ ಸಾಧನೆ ಹೇಗೆ ಮಾಡಬೇಕು. ಇವೆಲ್ಲ ಅಪರೋಕ್ಷ ಜ್ಞಾನ ಲಕ್ಷಣ ಹೇಳಿದಾರಲ್ಲ, ಚಿತ್ತಪ್ರಜ್ಞೆ ಲಕ್ಷಣಗಳು ಅವೆಲ್ಲ ಒಂದೇ ಟೈಪ್. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿ ಏನು ಮಾಡ್ತಾರೆ, ಅದನ್ನು ಇದನ್ನು ನಮ್ಮಿಂದ ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಒಂದೇ ರೀತಿ ಹೇಳಿದಾಗ ಕೆಲವು ಡೌಟ್ ಉಳ್ಕೊಂಡಿರ್ಬೋದು, ಈ ರೀತಿ ಹೇಳಿದ್ರೆ ಡೌಟ್ ಹೋಗಿಬಿಡುತ್ತೆ. ಓಂ ಜನ್ಮಾದ್ಯ ಯಥೋನ್ಮಯಾಧಿತ ರಥ ಜಾತೇಶ್ವರ ವಿಘ್ನೇಶ್ವರ. ಹೇಮಲಂಬಿನೇ ಕರೆಕ್ಟ್, ಎರಡೂ ಕರೆಕ್ಟ್. ಅದು ಹೇಮಲಂಬಿ ಅಂತ ಜಾಸ್ತಿ ಹೋಗ್ತಾರೆ, ದುರ್ಮುಖ ದುರ್ಮುಖಿ ಬಂದಿತ್ತಲ್ಲ ಹಾಗೆ, ಎರಡೂ ಕರೆಕ್ಟೇನೆ. ಸಾಮಾನ್ಯ ದುರ್ಮುಖ ಅಂತ ಕರೆ ಜಾಸ್ತಿ ಇಲ್ಲ ಹಾಗೆ. ಅದು ವ್ಯತ್ಯಾಸದಲ್ಲಿ ವ್ಯತ್ಯಾಸ ಏನಾಗೋದಿಲ್ಲ. ಅರ್ಥ ಏನಾಗುತ್ತೆ ಅಂದರೆ ಹೇಮಲಂಬಿ ಹೇ ವಿಲಂಬಿ ಅಷ್ಟೇ, ಅದಕ್ಕಿದ್ದು ಸಂಬಂಧ ಇಲ್ಲ. ತಾತ್ಪರ್ಯದಲ್ಲಿ ಎರಡೂ ಒಂದೇ. ವಿಲಂಬಿ ಒಂದು ಬೇರೆ ಬರುತ್ತೆ, ಹೇ ಅಂತ ಮಾಡಿದ್ರೆ ಹೇ ಅಂತ ಬಿಡಿಸಬಾರ್ದಲ್ಲಿ. ಹೇ ಒಂದು ಸೇರಿ ಪದ ಅದು, ಗೊತ್ತಾಯ್ತಾ? ಬಿಡಿಸಿದ ಪದ ಅಲ್ಲ ಅದು, ಸೇರಿದ ಪದ. ಹೇ ಕಟ್ ಮಾಡಬಾರ್ದು ಅದನ್ನು, ಹೇ ಮಾ ಹೇ ಮಾ ಅಂತೀವ, ಹೇ ಮಾ ಬಂಗಾರ ಅಷ್ಟೇ.